ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಕ್ತಾಪ್ತಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ನಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದ್ವಂದ್ವಾ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಭವಂತ್ಯೇವ ಶಬದೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. 70ನೇ ಶ್ಲೋಕದ್ದು ಚೂರು ವಾಲ್ಯೂಮ್ ಜಾಸ್ತಿ. ಯಮದಂಡೋಪಮಶ್ಚಾಯಂ ಮಮದಂಡೋಪಿ ಪಂಡಿತ ಬ್ರಹ್ಮಾಂಡಾರಂಭಶೌಂಡೋಯಂ ಮೋದೊರ್ದೊಂಡೈಕಮಂಡನಂ. ಇಲ್ಲಿ ಹೇಳ್ತಾರೆ ವಾದರಾಜರ ವಿಶೇಷವಾಗಿರತಕ್ಕಂಥ ಚಿಂತನ ಬಂದದ್ದೇ 3ನೇ ಅಧ್ಯಾಯದಲ್ಲಿ. ವಾದರಾಜರ ಮಂತ್ರವನ್ನು ಜಪ ಮಾಡಬೇಕು, ಜಪ ಮಾಡುವ ಕಾಲಕ್ಕೆ ಅವರ ಗುಣಚಿಂತನೆ ಮಾಡಿ ಹೇಳಿದ್ರಲ್ಲಿ ನನ್ನ ಚಿಂತನೆ ಮಾಡುವುದು ಅಲ್ಲ, ಅದು ನನ್ನ ಮಂತ್ರ ಅಲ್ಲ. ಏನದು ಅಂದರೆ ನನ್ನ ರೂಪದಲ್ಲಿ ನನ್ನ ಒಳಗೆ ನಿಂತಿರುವ ಭಗವಂತನ ಚಿಂತನ, ನನ್ನ ಮೂಲಕ ನನ್ನ ಆಕಾರದ ಭಗವಂತನ ಚಿಂತನೆ. ಹಾಗೆ ನನ್ನ ಆಕಾರದಲ್ಲಿ ನಿಂತ ಭಗವಂತನ ಹೆಸರೇ ವಾದಿರಾಜ. ಆ ವಾದಿರಾಜ ಅಂತ ಹೆಸರಿಟ್ಟುಕೊಂಡ ದೇವರ ಹೆಸರು, ಅದೇ ಮಂತ್ರ. ಎಲ್ಲಾ ಕಡೆ ಇಷ್ಟೇ. ನಾವೇನು ರಾಗರ ಅಷ್ಟೋತ್ತರ ಮಾಡೋ ಕಾಲಕ್ಕೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಅಷ್ಟಾಕ್ಷರ ಮಂತ್ರತಃ ಅಂತ ಹೇಳಿದಾಗ ಆ ಮಂತ್ರ ಪ್ರತಿಪಾದ್ಯತ್ವ ಯಾರಿಗೆ? ಮಂತ್ರ ಪ್ರತಿಪಾದ್ಯ ಮೂರ್ತಿ ಭಗವಂತ, ಪ್ರಧಾನ ಭಗವಂತ. ಅದು ಮುಂದೆ ಇಷ್ಟೆ. ಮಂತ್ರ ಮರಣಾತ್ ತ್ರಾಯತೆ ಇತಿ ಮಂತ್ರಂ. ಆ ಮಂತ್ರ ವಿಶೇಷವಾಗಿ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಆ ಮಂತ್ರದೊಳಗೆ ಭಗವದ್ ರೂಪ ನಿಂತಿದೆ. ವಾದಿರಾಜರು ಎಲ್ಲಾ ಕಡೆ ಕೂಡ ನನ್ನ ಮಹಿಮೆ ಹೀಗೆ, ನನ್ನ ಮಹಿಮೆ ಹೀಗೆ ಅಂದರೆ ದೇವರು ನನ್ನಲ್ಲಿ ನಿಂತು ತೋರಿದ ಮಹಿಮೆ ಹೀಗೆ. ಆವಾಗ ಮತ್ತು ಪ್ರಶ್ನೆ ಬರುತ್ತೆ, ಆ ಮಹಿಮೆ ಎಲ್ಲರಲ್ಲೂ ತೋರಬಹುದಲ್ಲ ಭಗವಂತ ಅಂದ್ರೆ? ಇಲ್ಲ, ಅದಕ್ಕೆ ಯೋಗ್ಯತೆ ಪ್ರಧಾನ. ಜೀವನ ಸ್ವಭಾವ ಯೋಗ್ಯತೆ ಇದ್ದರೆ ಅಲ್ಲಿ ಭಗವಂತ ತಾನು ನಿಂತು ಅಲ್ಲಿಂದ ಎಲ್ಲವನ್ನ ಪ್ರಕಟ ಮಾಡುತ್ತಾನೆ. ಇಲ್ಲಿ ವಾದಿರಾಜರಿಗೆ ನಮಸ್ಕಾರ ಅಂತ ಮಾಡಿದಾಗ ವಾದಿರಾಜರಲ್ಲಿ ನಿಂತು ಆ ಅವರ ಸ್ವಭಾವ ಗುಣ ಕರ್ಮಗಳನ್ನು ಪ್ರಕಟ ಮಾಡುವ ಭಗವಂತನಿಗೆ ಪ್ರಧಾನ ನಮಸ್ಕಾರ. ತದನಂತರ ಭಗವಂತ ಅಂತಹ ಗುಣಗಳನ್ನು ಪ್ರಕಟ ಮಾಡಲಿಕ್ಕೆ ಯೋಗ್ಯತೆ ಇರುವಂತಹ ರುಜುವನಸ್ಥರಾದ ಮಹಾನುಭಾವರಿಗೆ ನಮಸ್ಕಾರ ಅಂತ ಈ ಎರಡು ರೀತಿ ವ್ಯವಸ್ಥೆಯಲ್ಲಿ ಕೂತಿದೆ. ಎಲ್ಲಾ ಕಡೆಯೂ ಇಷ್ಟೆ. ಅಂತಹ ಕಾಲಕ್ಕೆ ಅಲ್ಲಿ ವಾದಿರಾಜರೆಂಬ ಪೂರ್ಣ ಪ್ರತಿಮಾ, ಭಗವಂತನ ಪ್ರತಿಮಾ, ಅಲ್ಲಿ ಅವರು ಏನೇನು ಧಾರಣೆ ಮಾಡಿದ್ದಾರೆ? ಒಂದು ಮಂತ್ರ ಜಪ ಮಾಡುವ ಕಾಲಕ್ಕೆ ಮಂತ್ರ ಪ್ರತಿಪಾದ್ಯ ದೇವತೆ, ಅವರ ರೂಪ, ಅವರ ಆಯುಧ, ಅವರ ಆ ರೂಪದಲ್ಲಿ ಯಾವ ಯಾವ ಗುಣಗಳು ಪ್ರಕಟ ಮಾಡಿದ್ರು, ಹಾಗೆ ಆಯುಧಗಳು, ಆಯುಧಗಳಲ್ಲಿ ಏನು ವಿಶೇಷವಾದಂತಹ ಆಯುಧ ಚಿಂತನೆಯಿಂದ ನಮಗೆ ಬರೋದೇನು? ಆಯುಧಗಳನ್ನ ಇಲ್ಲಿ ನೋಡಿ, ಭಗವಂತ ಆತನಿಗೆ ಶಂಖ ಚಕ್ರ ಗದಾ ಬೇಕಾ? ಬಾಣ ಚಾಪ ನಾನಾ ಆಯುಧಗಳು ಬೇಕಾ? ಅದು ಯಾರಿಗೆ? ಇನ್ನೊಬ್ಬರನ್ನ ಸಂಹಾರ ಮಾಡಲಿಕ್ಕಾಗಿ ನಮಗೆ ಆಯುಧದ ಸಲಕರಣೆ ಬೇಕು ಅನ್ನೋರಿಗೆ ಬೇಕಪ್ಪ. ಸರ್ವತ್ರ ವ್ಯಾಪ್ತ. ಆ ಯಾರು ದೈತ್ಯರಿರ್ತಾರೆ, ಯಾರ್ಯಾರು ಇರ್ತಾರೆ, ಅವರೊಡ ಕಣಕಣದಲ್ಲಿ ಅವನಿಗಿದ್ದಾನೆ. ಒಂದು ಕ್ಷಣ ಅವನು ಸರದರೆ ಸತ್ತೇ ಹೋಗ್ತಾರೆ. ಅವರು ಕೊಲ್ಲಬೇಕಾದ್ರೆ ಚೂರಿ ಹಾಕಿ ಕೊಲ್ಲಬೇಕಾಗಿಲ್ಲ. ಭಗವಂತ ಅವರಲ್ಲಿ ಶ್ವಾಸಾದಿ ಕಾರ್ಯ ಮಾಡಿಸ್ತಕ್ಕಂಥ ಸ್ವಾಮಿ ಸುಮ್ಮನೆ ನಿಂತರೆ ಸಾಕು, ಸತ್ತೇ ಹೋಗ್ತಾರೆ. ಅಂಥ ಕಾಲಕ್ಕೆ ಈ ಚಕ್ರ ಶಂಖ ಎಲ್ಲ ಬಳಸಿ ಅವನ ಕೊಲ್ಲೋದು ಸರಿಯಪ್ಪ? ಕೊಲ್ಲೋ ಕಾಲಕ್ಕೆ ಹಿಡ್ಕೋ. 24 ಗಂಟೆ ನಮ್ಮಲ್ಲಿ ಶಂಖ ಚಕ್ರ ಎಲ್ಲ ಹಿಡ್ಕೊಂಡೇ ಯಾಕಿರ್ತೀಯಪ್ಪ? ಪ್ರಶ್ನೆ ಬರಲ್ಲ, ಬಂದ್ರೆ ತುಂಬಾ ತಲೆ ಕೊರೆಯುತ್ತೆ. ಯಾಕೆ ಹಿಡ್ಕೋಬೇಕು ಇದನ್ನ? ಭಕ್ತರಿಗೆ ಶಂಖ ಚಕ್ರ ಹಿಡ್ಕೊಂಡೇ ದರ್ಶನ ಕೊಡುತ್ತಾನೆ. ಸರ್, ದರ್ಶನ ಕೊಡೋ ಕಾಲಕ್ಕೆ ಬೇಕಾದ್ರೆ ಹಿಡ್ಕೊಳ್ಳಯ್ಯ. ನಮ್ಮ ಶರೀರದಲ್ಲಿ ಅನಂತ ರೂಪಗಳಿದ್ರೆ ಅನಂತ ರೂಪಗಳಲ್ಲೂ ಯಾವುದು ಹಿಡ್ಕೊಂಡಿಡ್ತೀಯ ಅಂತ ಹೇಳ್ತಾರೆ. ಅದೆಲ್ಲ ಯಾಕಯ್ಯ ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಅಲ್ಲಿ ಹೇಳ್ತಾರೆ, ನನಗಾಗಿ ಹಿಡ್ಕೊಂಡಿಲ್ಲ, ನಿಮಗಾಗಿ ಹಿಡ್ಕೊಂಡೆ. ಯಾಕೆ? ಭಕ್ತರಲ್ಲಿ ಅಲ್ಲಿ ಭಗವಂತನ ಉಪಾಸಕರು ಯಾರಿದ್ದಾರೆ ಅವರು ಒಂದೊಂದು ಭಗವಂತನ ಆಯುಧದ ಅಭಿಮಾನಿ ದೇವತೆಗಳು ನಿಂತಿದ್ದಾರೆ ಅವರೆಲ್ಲರೂ. ಅದು ನೋಡಿ, ಒಂದು ದೃಷ್ಟಾಂತ ಕೊಡಬೇಕಾದ ತಮಾಷೆಗೆ, ಮುದ್ರಾಧಾರಣೆಗೆ ಹೋಗ್ತಿರಲ್ಲ, ಮೊನ್ನೆ ಹೇಳಿದ ತಮಾಷೆಗೆ ಹೇಳಿದ್ದೆ. ಅದು ಮುದ್ರಾಧಾರಣೆಗೆ ಹೋದರೆ ಸಾಮಾನ್ಯ ಹೋಗೋದು ಹೇಗೆ? ಬಿದ್ದರೆ ಸಾಕು, ಸ್ಪರ್ಶ ಆದರೆ ಸಾಕು, ಆ ತಪ್ತ ಮುದ್ರೆಯಿಂದ ಪವಿತ್ರರಾಗ್ತೇವೆ ಅಂತ ಅಷ್ಟೆ. ಆದರೆ ಕೆಲವರು ಇರ್ತಾರೆ, ಅವರಿಗೆ ತುಂಬಾ ಅದರ ಮೇಲೆ ಆಸಕ್ತಿ ಜಾಸ್ತಿ, ಹೋಗ್ತಾರೆ, ಸರಿಯಾಗಿ ಬೀಳದಿದ್ರೆ ಇನ್ನಷ್ಟು ಚೆನ್ನಾಗಿ ಏನ್ ಬರುತ್ತೆ, ಏನ್ ಬರುತ್ತೆ ಎಂಬುದಕ್ಕಿಂತ ಅವರಿಗೆ ನಮಗಿಲ್ಲದ ಆಸಕ್ತಿ ಯಾಕೆ ಬಂತು ಅಂತ ಪ್ರಶ್ನೆ. ನಮಗೆ ಸ್ಪರ್ಶ ಆದ್ರೆ ಸಾಕು, ಚೆನ್ನಾಗಿ ಕಾಸಿದ್ರೆ ಕೊನೆಗೆ ಹೋಗ್ತೀವಿ, ಕೊನೆಗೆ ಬಂದು ಮೊದಲು ಯಾರಾದ್ರೂ ಹೋಗ್ಲಿ ಅಂತ ಹೇಳಿ. ಯಾಕೆ ಮೊದಲೇ ಹೋಗಿ ಚೆನ್ನಾಗಿ ಕಾಸಿದ್ರೆ ನನಗೆ ಹಾಕಿ ಅಂತ ಅಂತವರು ಇರ್ತಾರೆ, ತುಂಬಾ ಜನ ಇದ್ದಾರೆ. ಅಂದ್ರೆ ಸ್ವಾಮಿ ಅಲ್ಲಿ ನೋಡಬೇಕಾಗಿದ್ದು ಅವರು ಯಾಕೆ ಹೋದ್ರು ಅಂತಲ್ಲ, ಹೋದಾಗ ಅವರಿಗೆ ಆ ಆಸಕ್ತಿ, ಆ ಚಕ್ರ ಚೆನ್ನಾಗಿ ಕಾಣಬೇಕು ಅಂತ. ಯಾಕೆ ಅಂದ್ರೆ ಆಸಕ್ತಿ ಕೊಟ್ಟದ್ದೇ ಸ್ವಾಮಿ, ಅವರ ಸ್ವಭಾವ ಕರ್ಮದಲ್ಲೇ ಕೂತಿದೆ. ಹಾಗೆ ಭಗವಂತನ ಆಯುಧಗಳನ್ನ ನೋಡಿ ಆನಂದ ಪಡೋರು ತುಂಬಾ ಚೆನ್ನಾಗಿದ್ದಾರೆ. ಆ ಚಕ್ರ ಶಂಖಾದಿಗಳಲ್ಲಿ ಭಗವಂತ ಮಾಡುವ ಆ ಪ್ರಕಟ ಮಾಡುವ ಗುಣಗಳು ಏನೇನಿವೆ, ಅದರಲ್ಲೂ ಉಪಾಸನ ಮಾಡುವ ಬ್ರಹ್ಮಾದಿ ದೇವತೆಗಳೆಲ್ಲ ಸರ್ವತ್ರ ನಿಂತಿದ್ದಾರೆ. ನಮಗೆ ಒಳಗಿರುವ ದೇವ ಆಯುಧಗಳು ಹಿಡಿದಿದ್ರೆ ಒಂದೇ, ಹಿಡಿದಿದ್ರು ಒಂದೇ, ಯಾಕನ್ನ ಚಿಂತನೆ ಮಾಡೋದೇ ಇಲ್ಲ. ನಮ್ಮ ಒಳಗಿರುವ ತತ್ವಾಭಿಮಾನಿ ದೇವತೆಗಳು ಸರ್ವತ್ರ ಅವರು ವ್ಯಾಪ್ತರಾಗಿ ಭಗವಂತನ ರೂಪಗಳು ನೋಡಿದಾಗ ಆಯಾ ಆಯುಧ ಆಭರಣಗಳ ಚಿಂತನೆಯಿಂದ ಅವರಿಗೆ ಆನಂದ ಬರ್ತಾ ಇದೆ, ಅವರಿಗೆ ವಿಶೇಷ ಫಲಪ್ರಾಪ್ತಿ ಬರ್ತಾ ಇದೆ. ಹಾಗೆ ವಾದ್ಯರಾಜರ ಮಂತ್ರವನ್ನ ನಾವು ಚೆನ್ನಾಗಿ ಚಿಂತನೆ ಮಾಡುವಾಗ ಅವರ ಆಕೃತಿಯನ್ನ ಸುಂದರವಾಗಿರತಕ್ಕಂಥ ರುಜುಗಣಸ್ಥರ 32 ಲಕ್ಷಣಗಳಿಂದ ಕೂಡಿದ ಆ ಆಕೃತಿಯನ್ನು ಚಿಂತನೆ ಮಾಡುವಾಗ, ಆ ಆಕೃತಿ ಚಿಂತನೆ ಮಾಡಿದರೆ ಸಾಕಂತೆ ಮನಸ್ಸಲ್ಲಿ ದೋಷಗಳು ಹೋಗಿಬಿಡುತ್ತೆ ಅಂತ. ಇದನ್ನೇ ಎಲ್ಲಿ ಹೇಳಿದರು ಅಂದ್ರೆ ವಿರಾಟ್ ರೂಪದ ಚಿಂತನೆ ಭಾಗವತ ದ್ವಿತೀಯ ಸ್ಕಂದದಲ್ಲಿ ಹೇಳುವಾಗ, ಭಗವಂತನ ಸದಾ ಧ್ಯಾನ ಮಾಡಬೇಕಂದ್ರೆ ಮನಸ್ಸು ನಿಲ್ಲಲ್ಲ, ಮನಸ್ಸಿನಲ್ಲಿ ಚಾಂಚಲ್ಯ ದೋಷ ಇದೆ, ಆ ಚಾಂಚಲ್ಯಕ್ಕೆ ಬಡವಾದ ಪಾಪಗಳು ಕೂತಿವೆ, ಅದು ಹೋಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಆ ಸ್ಥೂಲ ರೂಪವನ್ನ ಧಾರಣೆ ಮಾಡಿ, ಅಂದರೆ ಭಗವಂತನ ವಿಶೇಷವಾದ 14 ಲೋಕಗಳನ್ನ ಧಾರಣೆ ಮಾಡಿದ ರೂಪವನ್ನ ಮನಸ್ ಮನೋನೇತ್ರದಿಂದ ಅವಲೋಕನ ಮಾಡ್ತಾ ಬನ್ನಿ ಅಂದ್ರು. ಅಂದ್ರೆ ಆ ರೂಪ ನೋಡ್ತಾ 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 ಬಂದ್ರೆ ಸಾಕು, ಮನಸ್ಸಿನ ದೋಷಗಳೆಲ್ಲ ಹೋಗ್ತಾ ಬರುತ್ತೆ. ಆ ರೂಪವೇ ವಾದಿರಾಜರ ಸುತ್ತೂ ಕೂತಿದೆ, ವಾದಿರಾಜರ ಆಕೃತಿಯಿಂದ ವಾದಿರಾಜರ ಸುತ್ತೂ ಕೂತಿದೆ. ಅದು ಗೋಪಾಲದಾಸರು ಹೇಳಿಕೊಡ್ತಾರೆ ಅದನ್ನ. ರಾಘವೇಂದ್ರರೆಂಬ ರೂಪವೇ ತಾನಾಗಿ, ರಾಘವೇಂದ್ರರೆಂಬ ನಾಮ ವಿರಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿಗೀವ ರಾಘವೇಂದ್ರ ರೂಪಿ ಗೋಪಾಲ ವಿಠಲ ಅಂತ. ಫಾರ್ಮುಲಾ ಕೊಟ್ಬಿಡ್ತಾರಲ್ಲಿ. ಎಲ್ಲರಲ್ಲಿ ನಾವು ಚಿಂತನೆ ಮಾಡಬೇಕಾದ ಭಗವದ್ ರೂಪ, ತದ್ರೂಪ ತನ್ನಾಮ ತದಾಕಾರ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವಾದಿರಾಜರ ಕೈಯಲ್ಲಿ ಏನಿತ್ತು ಅಂತ ಹೇಳ್ತಾರೆ. ಏನಿದು? ದಂಡ ಇದೆ. ಯತಿಗಳಿಗೆ ಭೂಷಣ ಕೈಯಲ್ಲಿ ದಂಡ ಅಷ್ಟೆ. ಅದನ್ನು ಹೇಳ್ತಾರೆ. ಈ ದಂಡ ಎಂಥದ್ದು ಅಂದ್ರೆ ಯಮದಂಡೋಪಮಶ್ಚಾಯಂ ಮಮದಂಡೋಪಿ ಪಂಡಿತ ಅಂತ ಹೇಳ್ತಾರೆ. ನನ್ನ ಅಲ್ಲ, ನಿಮ್ಮಲ್ಲಿ ಏನು ಆಭರಣಗಳಿಲ್ಲಲ್ಲ ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ವೈರಾಗ್ಯಾಭರಣಶ್ಚಾಹಂ ಕರಿಸಂತ್ರಾಣ ಕಾರಿಣಂ. ನಾನು ವಿಶೇಷವಾಗಿ ವೈರಾಗ್ಯವೇ ಆಭರಣವಾಗಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನೀವು ವೈರಾಗ್ಯಾಭರಣ ಇಟ್ಟುಕೊಂಡಿದ್ದೀರಿ ಅಂದ್ರೆ ಆ ವೈರಾಗ್ಯ ತಗೊಂಡು ನಾವೇನು ಮಾಡಬೇಕು ಅಂತ ಹೇಳುತ್ತಾರೆ. ಕರಿ ಸಂತ್ರಾಣ ಕಾರಿಣಂ. ಇಲ್ಲಿ ಗಜೇಂದ್ರ ಅಂತ ಹೇಳ್ತಾ ಇದ್ದಾರೆ. ಆ ಗಜೇಂದ್ರನನ್ನ ಭಗವಂತ ರಕ್ಷಣೆ ಮಾಡಿದ. ಭಗವಂತ ಗಜೇಂದ್ರನ ರಕ್ಷಣೆ ಹೇಗ್ ಮಾಡಿದ? ಬಂದ, ಚಕ್ರ ತಗೊಂಡ, ಮೊಸಳೆಯನ್ನ ಕತ್ತರಿಸಿದ, ರಕ್ಷಣೆ ಮಾಡಿದ ಅಲ್ಲ. ಸಾವಿರ ವರ್ಷಗಳ ಕಾಲ ಮೊಸಳೆಯನ್ನು ಯುದ್ಧ ಮಾಡುವಾಗ ಬಾರದೇ ಇರುವ ಸ್ವಾಮಿ ಆಗ್ಯಾಕೆ ಓಡಿ ಬಂದ? ಮುಖ ತಿರುಗಿಸಿ ನೋಡ್ಲಿಲ್ಲ ಗಜೇಂದ್ರನ ಕಡೆಗೆ, ಒದಾಡತಾ ಇದ್ದ, ನೋಡ್ಲೇ ಇಲ್ಲ. ಜಸ್ಟ್ ಸಿಂಪ್ಲಿ ಸೈಲೆಂಟ್, ಏನು ಟಿವಿ ನೋಡ್ತಾ ಇದ್ದ, ಸುಮ್ಮನೆ ನೋಡ್ತಾ ಇದ್ದ. ಇನ್ನ ಮೊಸಳೆಯಲ್ಲಿ ನಿಂತು ತಾನೇ ಕಾಟ ಕೊಟ್ಟ, ಹೋಗ್ತಾನೆ. ಮತ್ತೆ ರಕ್ಷಣೆ ಮಾಡಿದ್ದಿ ಹೇಗೆ ಅಂದ್ರೆ, ಏನೂ ಇಲ್ಲ, ಆ ಗಜೇಂದ್ರನೊಳಗೆ ನಿಂತು ಆತನ ಪ್ರಾರಬ್ಧ ಕರ್ಮ ಸವಿಯೋ ಪರ್ಯಂತ ನಾನು 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 ಅಂತ ಕೊಟ್ಟವನು ಇವನೇ. ಆ ನಾನು ಎಂಬುದನ್ನ ಬಿಡಿಸಿದ್ದು ಅವನೇ. ವೈರಾಗ್ಯ ಅಂದ್ರೆ ಏನು ಅಂತ ಹೇಳಿದರೆ, ನಾನು ಎಂಬುದು ಬಿಡುವುದೇ ವೈರಾಗ್ಯ, ಅದಕ್ಕಿಂತ ಇನ್ನೇನು ಇಲ್ಲ. ಅಂದ್ರೆ ಗಜೇಂದ್ರನೊಳಗೆ ನಿಂತು ಆ ಗಜೇಂದ್ರನ ರಕ್ಷಣೆಗೆ ಕಾರಣವಾದ್ದು ಯಾವುದಯ್ಯ ಅಂದ್ರೆ ವೈರಾಗ್ಯ, ಅಹಂಕಾರದ ಮೇಲೆ ವೈರಾಗ್ಯ. ಇದರಿಂದೇ ನಾನು ಒದ್ದಾಡತಾ ಇದ್ದೇನೆ. ಶ್ರೀಹರಿಯೇ ಸರ್ವರನ್ನ ರಕ್ಷಣೆ ಮಾಡುವನಿದ್ದಾಗ ನಾನು ನಾನು ಅಂತ ಒದ್ದಾಡತಾ ಇದ್ದೇನೆ ಅಂತ ನಾನು ಎಂಬುದನ್ನ ಬಿಟ್ಟ ಆ ಗಜೇಂದ್ರ, ಆತನಿಗೆ ವೈರಾಗ್ಯ ಬಂತು. ಆ ವೈರಾಗ್ಯದಿಂದಾಗಿ ರಕ್ಷಣೆ ಆಯಿತು. ಅದಕ್ಕೆ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಪ್ರಶ್ನೆ, ವೈರಾಗ್ಯ ಗಜೇಂದ್ರನಿಗೆ ತಾನಾಗಿ ಬಂತ ಹೇಗೆ? ಸ್ವಾಮಿಯೇ ಕೊಟ್ಟ ಅಂತ ಹೇಳ್ತಾರೆ. ವೈರಾಗ್ಯ ಎಂಬ ಗುಣದಲ್ಲಿ, ವೈರಾಗ್ಯ ಎಂಬ ರೂಪದಿಂದಿದ್ದ ಭಗವಂತ ಆ ಆನೆ ಒಳಗೆ ನಿಂತು ವೈರಾಗ್ಯ ಗುಣ ಪ್ರಕಟ ಮಾಡಿದ. ಹೌದಾನೆ, ಆ ವೈರಾಗ್ಯ ಗುಣ ನನ್ನಲ್ಲಿ ನಿಂತಿದೆ. ವೈರಾಗ್ಯದೊಳಗಿರುವ ಭಗವಂತ ಆ ರೂಪ ಪ್ರಕಟ ಮಾಡಿ ನನ್ನಲ್ಲಿ ನಿಂತಿದ್ದಾನೆ. ಆದ್ದರಿಂದ ನಾನು ವೈರಾಗ್ಯ ಆಭರಣ, ಅಂದ್ರೆ ವೈರಾಗ್ಯದೊಳಗೆ ನನ್ನಲ್ಲಿ ಪ್ರಕಟವಾದ ವೈರಾಗ್ಯ. ಆ ವೈರಾಗ್ಯದೊಳಗಿರುವ ಭಗವದ್ ರೂಪದ ಹೆಸರು ವೈರಾಗ್ಯ. ಅವನನ್ನೇ ಆಭರಣವಾಗಿ ಹೊತ್ತಿದ್ದೇನೆ. ವೈರಾಗ್ಯಾಭರಣಶ್ಚಾಹಂ ಅಂದ್ರು. ಅಲ್ಲಾಗೆ ನಮಗೇನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಮಗೂ ವೈರಾಗ್ಯ ಎಂಬ ಗುಣ, ಅಲ್ಲಿ ಭಗವಂತನ ರೂಪ ಪ್ರಕಟ ಆಗಿ ನಮಗ ಆ ವೈರಾಗ್ಯ ಗುಣ ನಮಗೆ ಬರುತ್ತೆ ಅಂತ ತಿಳಿಸಿಕೊಟ್ಟು ತದನಂತರ ಹೇಳ್ತಾ ಇದ್ದಾರೆ. ಎರಡನೆಯದು ಹೇಳಿದ್ರು, ಏನದು? ನಂದಗೋ ವರುಣಾತ್ ಗೋಪತಿತ್ರಾಣಂ ಅಂದ್ರು. ಎರಡು ಬರುತ್ತೆ ನಮಗಿಲ್ಲಿ, ಒಂದು ಅಹಂಕಾರ ಮಮಕಾರಾದಿಗಳು ಮಾಡಬೇಕಾದ ಕಾರ್ಯದಲ್ಲಿ ಆ ಕಾರ್ಯ ವಿಶೇಷವಾಗಿ ಜಪ ಅನುಷ್ಠಾನ ಎಲ್ಲ ಮಾಡುವಾಗ ಬರುವುದೇ ಅಹಂಕಾರ. ಅಹಂಕಾರದಿಂದ ತೊಂದರೆ, ಅದರಿಂದ ರಕ್ಷಣೆ ಮಾಡುವುದೇ ವೈರಾಗ್ಯ. ಎರಡನೇದು ಯಾವುದಯ್ಯ ಅಂದ್ರೆ, ಮಾಡೋ ಕಾರ್ಯಗಳೇ ತಪ್ಪಾಗಿ ಮಾಡ್ಲಿಕ್ಕೆ ಹೋದರೆ ಅದೂ ನಮ್ಮನ್ನ ಸೆಳಕೊಂಡು ಹೋಗುತ್ತೆ. ಆ ಎರಡರಿಂದ ರಕ್ಷಣೆ ಮಾಡಬೇಕು. ಮಾಡುವ ಕಾರ್ಯ ತಪ್ಪಾಗಿ ಮಾಡದಂತೆ ರಕ್ಷಣೆ ಮಾಡಬೇಕು. ಸರಿಯಾದ ಕಾರ್ಯ ನಮ್ಮಿಂದ ಆದಾಗ ಆ ಕಾರ್ಯ ನಮ್ಮಿಂದೇ ಆಯಿತು ಎಂಬ ಅಹಂಕಾರ, ಭಗವಂತ ನಮ್ಮಿಂದ ಸರಿಯಾದ ಕಾರ್ಯ ಮಾಡಿಸಿದಾಗ ನಾನೇ ಮಾಡಿದೆ ಎಂಬ ಅಹಂಕಾರ ಬಾರದೇ ರಕ್ಷಣೆ ಮಾಡಬೇಕು. ಇಲ್ಲಿ ನಂದಗೋಪ ಭಾಗವತದಲ್ಲಿ ಬರುತ್ತೆ. ನಂದಗೋಪ ಕಾಲವಲ್ಲದ ಕಾಲದಲ್ಲಿ ಸ್ನಾನಕ್ಕೆ ಹೊರಟದ್ದಕ್ಕೆ ವರುಣನ ಭಟ ಅವರನ್ನು ಕರ್ಕೊಂಡು ಹೋಗ್ತಾರೆ ವರುಣದೇವರ ಭಟ. ಅದಕ್ಕೆ ಕಾರಣ ಏನು ಅಂದರೆ ಕಾಲವಲ್ಲದ ಕಾಲ. ಅಂದರೆ ಕರ್ಮ ಯಾವಾಗ ಹೇಗೆ ಮಾಡಬೇಕೋ, ಜ್ಞಾನಪೂರ್ವಕವಾಗಿ ಯಾವಾಗ ಹೇಗೆ ಮಾಡಬೇಕೋ ಆ ನೆನಪು ಹೋದದ್ದರಿಂದ ಆ ಪರಿಸ್ಥಿತಿ ಬಂತು. ಅಲ್ಲಿಂದ ರಕ್ಷಣೆ ಮಾಡಿದವ ಶ್ರೀಹರಿ. ಆದ್ದರಿಂದ ವಾದಿರಾಜರ ವಿಶೇಷವಾಗಿರತಕ್ಕಂಥ ಚಿಂತನೆ ಮಾಡಿದರೆ ಅದೇನಾಗುತ್ತೆ ಅಂದರೆ ನಮ್ಮ ವೇದೋಕ್ತ ಕರ್ಮಾನುಷ್ಠಾನ ಸಾಧನಾದಿಗಳೇನಿದೆ ಅಲ್ಲಿ ಎಡವೋದು ತಪ್ಪುತ್ತೆ. ಎರಡನೆಯದು ಆ ಮಾಡಿದ್ದು ಇನ್ನೊಬ್ಬರು ಎಡವುತ್ತಿರುವಾಗ ನಾವು ಚೆನ್ನಾಗಿ ನಮ್ಮಿಂದ ಭಗವಂತ ಮಾಡಿಸಿದರೆ ನಾ ಮಾಡಿದೆ ಅವರು ಎಡವಿದ್ರು ಅಂತ ಅಹಂಕಾರ ಬಾರದೆ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಈ ಎರಡರಿಂದ ರಕ್ಷಣೆ ಮಾಡುವುದು ಯಾವುದಯ್ಯ ಅಂದ್ರೆ ವಾದಿರಾಜರು ವೈರಾಗ್ಯಾಭರಣ ಭೂಷಿತರು ಅಂತ ಚಿಂತನೆ ಮಾಡಿದರೆ. ಅಲ್ಲ, ಇದೇನೋ ನೀವು ಸ್ವಲ್ಪ ಹೊಸದ್ದು ಹೇಳ್ತಾ ಇದ್ದೀರಾ, ನಿಮ್ಗೆ ಯಾರು ಹೇಳಿಕೊಟ್ಟಿಲ್ಲ ಇದೆಲ್ಲ. ಯಾರು ಹೇಳಿದಿದು ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಮಧ್ವರಾಯರ ವರ್ಣನೆ ಮಾಡುತ್ತಾ, ಸುಸ್ಮಿತೆಂದು ಮರವಿಂದಲೋಚನಂ ಸ್ವರ್ಣವರ್ಣಮತಿ ಭದ್ರ ಭಾಷಣಂ ವೀತಭೂಷಣ ಅಪಿ ವಿಶ್ವಭೂಷಣಂ. ಅವರಿಗೆ ಅವ್ರು ಹೇಗಿದ್ರಪ್ಪ ಆ ಮಧ್ವರಾಯರ ವರ್ಣನೆ ಮಾಡುತ್ತಾರೆ, ಸುಸ್ಮಿತೆ ಎಂದು ನಗತಾ ಇದ್ರು. ಅಲ್ಲ, ನಾವ್ಯಾಕೆ ಚಿಂತನೆ ಮಾಡಬೇಕು, ನಕ್ರೇನು ಬಿಟ್ರೇನು ಹೋಗ್ತಾನೆ. ಮಧ್ವರಾಯರು ಸಾಕಪ್ಪ, ಅವ್ರು ನಗತಾ ಇದ್ರು, ಅವ್ರ ನಗುಷ್ಟು ಚೆನ್ನಾಗಿತ್ತು ಅವೆಲ್ಲ ಯಾಕೆ ನಮ್ಗೆ. ಅದಕ್ಕೆ ಹೇಳ್ತಾರೆ, ಮಧ್ವರಾಯರ ಮುಖದಲ್ಲಿ ನಗು ಅಚ್ಚಳಿಯದೇ ಇರ್ತಾ ಇತ್ತು ಅಂದ್ರೆ ಅದಕ್ಕೆ ಕಾರಣ ಏನು? ದುಃಖ ಸ್ಪರ್ಶ ಇಲ್ಲ ಅವರಿಗೆ. ನಗು ನಮ್ಮಲ್ಲಿ ಯಾಕೆ ಇರಲ್ಲ, ದುಃಖ ಯಾವಾಗೂ ಕೂತಿರುತ್ತೆ, ಯಾವಾಗ ವರ್ಷಕ್ಕೊಮ್ಮೆ ಬರುತ್ತೆ. ಅಂಥದ್ದವರು ಸದಾ ನಗು ಇರುತ್ತೆ ಅಂದ್ರೆ ಅವರ ಬಿಂಬನೂ ಅಂಥವನೇ, ಸದಾ ಹಸನ್ಮುಖ ಅವರೂ ಅಂಥವರೇ. ಆ ಚಿಂತನೆ ಮಾಡಿದರೆ ನಮಗೆ ಬರುವ ದುಃಖ ಹೋಗಿ ನಮ್ಮಲ್ಲೂ ನಗು ಮೂಡುತ್ತೆ, ಸರಿಯಾದ ನಗು ಮೂಡುತ್ತೆ, ನಮ್ಮಲ್ಲೂ ನಗು ಮೂಡುತ್ತೆ. ಯಾವುದಕ್ಕೆ ಯಾವುದಕ್ಕೆ ಮೂಡಬಾರದು ಅದಕ್ಕೆಲ್ಲ ನಗು ಮೂಡುತ್ತೆ, ದೇವರಿಗಾಗಿ ನಾವು ಮೂಡುವುದೇ ಇಲ್ಲ. ಇವೆಲ್ಲ ಪರಿಹಾರ ಆಗಬೇಕಾದರೆ ಸದಾ ಭಗವಂತನ ಚಿಂತನೆಯಿಂದ ಅಚ್ಚಳಿಯದ ನಗುಮುಖದ ಮಧ್ವರಾಯರ ಚಿಂತನೆ ಮಾಡಿ ಅಂತ ಹೇಳಿಕೊಟ್ರು ನಾರಾಯಣ ಪಂಡಿತಾಚಾರ್ಯರು. ಅದನ್ನೇ ಇಲ್ಲಿ ಹೇಳುತ್ತಾ ಇದ್ದಾರೆ. ಅಂದರೆ ಅಲ್ಲಲ್ಲಿ ಭಗವಂತ ಯಾವ ಯಾವ ಗುಣಗಳನ್ನ ತೋರಿದ್ದಾನೆ ಅದನ್ನ ಜಪಕಾಲದಲ್ಲಿ ಚಿಂತನೆ ಮಾಡಿ ಹೇಳ್ತಾ ಇದ್ದಾರೆ. ಅಲ್ಲಿ ವಿಷಯ ಹೇಳ್ತಾ ಇದ್ದಾರೆ, ಮರಣಾತ್ಯಾಗತ ವರ್ಣಂ ಅಂತ ಅಂದ್ರೆ ಹೇಳ್ತಾರೆ, ಈ ಆನೆಗೂ ಅಷ್ಟೇ, ವರುಣ ಭಟ ಕರಕೊಂಡು ಹೋದಂಥ ನಂದಗೋಪನಿಗೂ ಅಷ್ಟೇ, ಇಬ್ಬರಿಗೂ ಕೂಡ ಏನು ಬಂದಿತ್ತು ತೊಂದರೆ, ಏನು ಬಂದಿತ್ತು ತೊಂದರೆ? ದೇವರ ನೆನಪು ಹೋಗಿತ್ತು, ದೇವರ ನೆನಪು ಆನೆಗೂ ಹೋಗಿತ್ತು, ಎರಡನೆಯದು ನಂದಗೋಪನಿಗೂ ಹೋಗಿತ್ತು, ಗರ್ಗಾಚಾರ್ಯರು ಕೊಟ್ಟಿತ್ತು. ನಾಮಕರಣ ಮಾಡುವಾಗ ಈ ಕೂಸು ಸಾಮಾನ್ಯ ಅಲ್ಲಯ್ಯ, ಶ್ರೀಹರಿಯೇ ಬಂದತ್ತು, ಎಲ್ಲ ನಾಮ ಇವನದ್ದೇ, ಮುಂದೆ ಇವ ಎಲ್ಲ ಮಹಿಮೆಗಳನ್ನ ತೋರುತ್ತಾನೆ ಅಂತ ಹೇಳಿದ ಗರ್ಗಾಚಾರ್ಯರ ಮಾತು ಮರೆತು ಹೋಗಿತ್ತು. ಅದು ನೆನಪು ತಂದುಕೊಟ್ಟ ಸ್ವಾಮಿ. ಇಲ್ಲಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡೋದು ಅಂದ್ರೆ ಏನು ಅಂತ ಪ್ರಧಾನ ಪ್ರಶ್ನೆ. ಹೊರಗಿನ ದುಃಖಗಳನ್ನ ತೆಗೆಯೋದಾ ಏನು? ಹೀಗೆ ಅಂದಾಗ ಅವನ ನೆನಪು ಕೊಡೋದೇ ರಕ್ಷಣೆ ಮಾಡೋದು. ಅವನ ನೆನಪಿತ್ತ ನಾವು ರಕ್ಷಿತರು, ಅವನ ನೆನಪು ಹೋಯಿತ ಚೆನ್ನಾಗಿದ್ರೂ ಭಯದಲ್ಲಿದ್ದಂತೇನೆ. ಏನು ಲೋಕದ ನೋಟಕ್ಕೆ ಚೆನ್ನಾಗಿದ್ದಾರೆ ಅಂದ್ರೆ ಭಯದಲ್ಲಿದ್ದಾರೆ ಅಂತ ಅರ್ಥ. ಅಂದರೆ ದೇವರ ನೆನಪಿದ್ರೆ ಚೆನ್ನ, ಇಲ್ಲದಿದ್ರೆ ಇಲ್ಲ ಅಂದ್ರು. ಅದನ್ನು ಹೇಳ್ತಾ ಇದ್ದಾರೆ. ಅದರಿಂದ ಇದು ಯಾಕೆ ಹೇಳಿದ್ರು ಇಷ್ಟೆಲ್ಲ ಕೂಡ ಅಂದ್ರೆ, ಪ್ರಧಾನ ಯೋಗ್ಯರಾಗಿರತಕ್ಕಂಥ ತನ್ನ ಸೇವಕರಾದಂಥ ತಮ್ಮ ಸೇವಕರಾದ ಯಾರು? ವೃಂದಾವನಾಚಾರ್ಯರು, ಮಹಾನುಭಾವರಾಗಿರತಕ್ಕಂಥ ವೇದನಿಧಿಗಳು, ಆದ ಮೇಲೆ ವೇದವೇದ್ಯರು ಯಾರ್ಯಾರಿದ್ದಾರೆ, ಎಲ್ಲರ ವಿಶೇಷ ಅನುಗ್ರಹ ಮಾಡಲಿಕ್ಕಾಗಿ ಹೇಳ್ತಾ ಇದ್ದಾರೆ. ಅದು ಹೇಳ್ತಾರೆ, ಏತದುಭಯಕಾರಣ ಸ್ಮರಣಂ ಭಕ್ತಸ್ಯ ಭವಗ್ರಾಹಗ್ರಸ್ತಸ್ಯ ಅನಿಷ್ಟ ನಿವೃತ್ತಿಪೂರ್ವಕಂ ಭವಸಾಗರೋತ್ತಾರಣ ಕಾರಣಂ. ಹೇಳ್ತಾರೆ, ಭಗವಂತ ಈ ರೀತಿಯಾಗಿ ನಂದಗೋಪನ ರಕ್ಷಣೆ ಮಾಡಿದ ಮತ್ತು ಎರಡನೆಯದು ಯಾವುದು ಆನೆಯನ್ನು ರಕ್ಷಣೆ ಮಾಡಿದ ಅಂತ ಚಿಂತನೆ ಮಾಡುತ್ತಾ ಆ ರಕ್ಷಣೆ ಮಾಡಿದ್ದು ಹೇಗೆ ಅವರೊಳಗೆ ತನ್ನ ನೆನಪನ್ನ ಕೊಟ್ಟು ತನ್ನ ನೆನಪು ಅಂದ್ರೆ ಯಾವುದು ಸ್ವತಂತ್ರನಾದವ ಶ್ರೀಹರಿ ಎಂಬ ನೆನಪನ್ನ ಕೊಟ್ಟು ಸ್ವಾಮಿ ರಕ್ಷಣೆ ಮಾಡಿದ ಅಂಥ ರಕ್ಷಣೆ ಯಾರಿಗೆ ಬೇಕಾಗಿದೆ ನಮಗೆ ಸಂಸಾರ ಕಾಲದಲ್ಲಿ ಬರ್ತಾ ಇದೆ ಅದಕ್ಕೆ ಹೇಳುತ್ತೆ ಭವ ಸಾಗರ ಉತ್ತರಣ ಕಾರಣಂ ಈ ಸಂಸಾರ ಸಾಗರದಿಂದ ದಾಟಲಿಕ್ಕೆ ಆ ಎರಡು ಗುಣಗಳು ಚಿಂತನೆ ಮಾಡಿ ಭಗವಂತನದ್ದು ಎಲ್ಲಿ ಅಂತ ಮತ್ತು ಪ್ರಶ್ನೆ ವಾದಿರಾಜರಲ್ಲಿ ನಿಂತಿರುವ ಭಗವಂತನ ರೂಪ ಏನಿದೆಯಲ್ಲ ಆ ಭಗವಂತನೇ ಈ ತರ ಎಲ್ಲ ಕಡೆ ಕಾರ್ಯ ಮಾಡಿಸಿದ್ದಾನೆ ಅಂತ ಚಿಂತನೆ ಮಾಡಿ ಆ ಎರಡೂ ಗುಣಗಳನ್ನ ವಾದಿರಾಜರು ಚಿಂತನೆ ಮಾಡುವಂತೆ ಮಾಡಿದ ಭಗವದ್ ರೂಪ ಆ ಚಿಂತನೆ ಮಾಡಿಸಿ ಅವರಿಗೆ ವೈರಾಗ್ಯವನ್ನ ತಂದುಕೊಟ್ಟ ಭಗವದ್ ರೂಪ ವಾದಿರಾಜ ಅಂತ ಕರೆಸಿಕೊಂಡು ನಿಂತಿದೆ ಅಂತ ನಾವು ಚಿಂತನೆ ಮಾಡಿದರೆ ಅವಾಗ ಏನಾಗುತ್ತೆ ಸಾಧನ ಕಾಲೇ ವಿಪ್ರಶ್ಯ ಯತಿತ್ವ ದಶಾಯ ತದ್ಯೋಗ್ಯ ವೈರಾಗ್ಯ ಆಭರಣತ್ವ ಲಾಭಾಯ ಯತಿಗಳಾಗಿ ನಿಂತ ಏನು ವೃಂದಾವನಾಚಾರ್ಯರು ಇವತ್ತು ಆರಾಧನ ಉತ್ತರ ಆರಾಧನ ಅವರಿಗೆ ವೈರಾಗ್ಯ ಬರಲಿಕ್ಕಾಗಿ ಮೊದಲೇ ಹೇಳಿದ್ದಾರೆ ಇದು ಯಾವಾಗ ಹೇಳಿದ್ದು ವೃಂದಾವನಾಚಾರ್ಯರು ಮೂಕ ಬ್ರಾಹ್ಮಣರಾಗಿರುವಂತ ಆ ಸಂದರ್ಭದಲ್ಲಿ ಮುಂದಿನ ಜನ್ಮದಲ್ಲಿ ನಿನಗೆ ವೈರಾಗ್ಯ ಚೆನ್ನಾಗಿ ಬರಬೇಕಯ್ಯ ಅದಕ್ಕೆ ಇವಾಗೆ ದೇವರ ಕುರಿತು ಹೇಳ್ತಾ ಇದ್ದೇನೆ ಇದನ್ನ ನೋಡಿದ ಕೂಡಲೇ ಅವರಿಗೆ ವಿಶೇಷವಾಗಿ ಭಗವಂತನ ಸ್ಮರಣೆ ಬಂದು ಆ ಗುಣಸ್ಮರಣೆ ಬಂದು ಅವರಿಗೆ ವೈರಾಗ್ಯ ಅಪರೂಪದ ವೈರಾಗ್ಯ ಬಂತು ಎಲ್ಲರೂ ಹೇಳುತ್ತಾರೆ ವಿಶ್ವಪ್ರಿಯ ತೀರ್ಥರು ಅಂದರೆ ವೃಂದಾವನಾಚಾರ್ಯರು ಅಂದರೆ ಅವರ ರೂಪದ ನೆನಪೇ ಎಲ್ಲರಿಗೆ ಬರುತ್ತಂತೆ ಹೇಗೆ ಬರೀ ಕೌಪೀನ ಮಾತ್ರ ಧಾರಣೆ ಮಾಡಿಕೊಂಡು ಹೋಗ್ತಾ ಇದ್ದರಂತವರು ಕಳಗೂ ವಸ್ತ್ರ ಉಡುತ್ತಾ ಇಲ್ಲ ಅವರು ಕಳಗೂ ವಸ್ತ್ರ ಉಡುತ್ತಾ ಇದ್ದಿಲ್ಲ ಇನ್ನ ಬೇರೆಯವರು ದರ್ಶನಕ್ಕೆ ಬಂದ್ರೆ ಒಂದು ವಸ್ತ್ರ ಮೇಲೆ ಮಾತ್ರ ಹಾಕೊಂಡಿರೋದು ಯಾರೂ ಇಲ್ಲ ಅದು ತಕ್ಕಕ್ಕೆ ತೆಗೆದು ಅವರು ಕೌಪೀನ ಮಾತ್ರ ಧಾರಿಗಳಾಗಿ ಸದಾ ಭಗವಂತನ ಚಿಂತನೆ ಮಾಡ್ತಾ ಕೂತಿರುವ ಪರಮ ವೈರಾಗ್ಯವಂತರು ಅಷ್ಟೇ ಅಲ್ಲ ಅವರ ವೈರಾಗ್ಯದ ಮಟ್ಟ ಎಷ್ಟರವರಿಗೆ ಬಂತು ಅಂತ ಹೇಳಿದರೆ ಕೃಷ್ಣನಿಗೂ ಬೇಡ ಅಂದ್ಬಿಟ್ರು ಅವರು ಪರ್ಯಾಯ ಕಾಲದಲ್ಲಿ ಕೃಷ್ಣನಿಗೂ ಕೂಡ ಈ ಆಭರಣಗಳೆಲ್ಲ ಹಾಕ್ಲಿಕ್ಕೆ ಬಂದ್ರೆ ಈ ಆಭರಣಕ್ಕೆಲ್ಲ ಇಟ್ಕೊಳ್ಳಿಕ್ಕೆ ಒಬ್ಬ ದೀಪದವರು ಅಂತಿರ್ತಾರೆ ಅಂದ್ರೆ ಆಭರಣ ಜವಾಬ್ದಾರಿ ತಗೊಂಡವರು ಅವರಿಗೆ ಕೆಲಸವೇ ಇದ್ದಿಲ್ಲಂತೆ ಅವರು ಹಿಂದಿನ ಪರ್ಯಾಯದವರಿಂದ ಆಭರಣಗಳೆಲ್ಲ ತಗೊಂಡು ಒಂದೊಂದು ಚಿಕ್ಕ ಚಿಕ್ಕ ಸರದ್ನ ದೊಡ್ಡ ದೊಡ್ಡ ತನಕ ಎಲ್ಲ ಲೆಕ್ಕ ಇಟ್ಟುಕೊಂಡಿರಬೇಕು ಆ ಇಟ್ಟುಕೊಂಡು ತಗೊಂಡು ನಂತರ ದಿನಾಗೂ ದೇವರ ಮೇಲೆ ಆಭರಣಕ್ಕೆ ಕೊಡಬೇಕು ಅದು ತೆಗೆದು ಇನ್ನೊಂದು ಆಭರಣ ಹಾಕಬೇಕಾದ್ರೆ ಬಚ್ಚಿಡಬೇಕು ಚೂರು ಹೋಯ್ತಾ ಅವನ್ನ ಕೇಳುತ್ತಾರೆ ಅಷ್ಟು ರೆಸ್ಪಾನ್ಸಿಬಲ್ ಅದು ಯಾವುದು ದೀಪದ ಅವರಿಗೆ ಸುಖವೋ ಸುಖ ಎರಡು ವರ್ಷ ಕೆಲಸವೇ ಇದ್ದಿಲ್ಲ ಅಂತವರಿಗೆ ಯಾಕೆ ಅಂದ್ರೆ ಆ ಹಿಂದಿನ ಪರ್ಯಾಯದವರಿಂದ ತೆಗೆದುಕೊಂಡು ಆ ಬೀರ್ವಾದಲ್ಲಿ ಇಟ್ಟಂದ್ರೆ ಎಲ್ಲಿ ಆ ಭದ್ರವಾಗಿಟ್ಟತ್ತು ಮತ್ತು ಪರ್ಯಾಯ ಮುಗಿಯೋ ಕಾಲಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಷ್ಟೇ ಇವ್ ಮತ್ತೆ ದೇವ್ರಿಗೆ ಹಾಕಿಲ್ವ ಅಂದ್ರೆ ತುಳಸಿಯಿಂದಲೇನೆ ಆಭರಣ ತುಳಸಿಯಿಂದಲೇನೆ ನಾನಾ ರೀತಿಯಾದ ಆಭರಣಗಳನ್ನ ಕಟ್ಟಿ ತಯಾರು ಮಾಡಿ ಅದರಿಂದಲೇ ದೇವರಿಗೆ ಮಾಡಿದ್ರು ನಿನಗೆ ಆಭರಣ ಬೇಡಯ್ಯ ನೀನೇ ಜಗತ್ತಿಗೆ ಆಭರಣ ಅಂತ ತೋರಿದ ಅಪರೂಪದ ಜ್ಞಾನ ನಿಧಿಗಳವರು ಮಹಾನುಭಾವರು ಯಾರು ನಮ್ಮ ವಿಶ್ವಪ್ರಿಯ ತೀರ್ಥರು ಆಗ ಮತ್ತು ನಮಗೆ ಏನಂದ್ರೆ ಇದು ಸ್ವಲ್ಪ ಸಾಧನೆ ಬಹಳ ಕಷ್ಟವಾದ್ದು ಒಂದು ಕಣ್ಣು ಚೆನ್ನಾಗಿದೆ ಅಂದ್ರೆ ಇನ್ನೊಂದು ಕಣ್ಣು ತೆಗಿಲಿಕ್ಕೆ ನಾವು ಹೋಗ್ತೀವಿ ಮಾತು ಜಾರಿ ಬಂದ್ಬಿಡುತ್ತದೆ ಹಾಗಾದರೆ ಕೃಷ್ಣನಿಗೆ ಆಭರಣ ಹಾಕಿ ಹಾಕಿ ಪರ್ಯಾಯ ಮಾಡಿದವರಿಗೆ ಯಾರಿಗೂ ವೈರಾಗ್ಯ ಇದ್ದಿಲ್ಲೇನು ಅಂತ ಅಲ್ಲಿಗೆ ಮತ್ತು ಬರುತ್ತೆ ವಾಜರಾಜರೇ ಹಾಕ್ತಾ ಇದ್ರು ಆಭರಣ ಇವರು ಹಾಕಿಲ್ಲಲ್ಲ ಅಂದ್ರೆ ಇಷ್ಟೇ ಅವರು ಆಭರಣ ಹಾಕೋ ಕಾಲಕ್ಕೆ ನೀನೇ ಆಭರಣ ಅಯ್ಯ ನಿನಗೆ ಯಾಕೆ ಆಭರಣ ನಮಗಾಗಿ ಹಾಕೋ ಅಂತ ಅವರು ಹಾಕ್ತಾ ಇದ್ರು ಅವರೂ ಪರಮ ವೈರಾಗ್ಯವಂತರೇ ಇವರು ಭಕ್ತರನ್ನ ನೋಡಿದ್ರು
ಹಿರಿಯರಿಗೆಲ್ಲ ದೇವರಿಗೇನು ಬೇಡ ಅಂತ ಎಚ್ಚರ ಇತ್ತು. ಆದರೆ ಅದು ಹಾಕಿ ನೋಡತಾ ಇದ್ರು ಭಕ್ತರಾದವರು ಇದು ದೇವರಿಗೆ ಬೇಕೇನೋ ಎಂಬ ಕಲ್ಪನೆ ಬಂದ್ಬಿಡುತ್ತೇನೋ ಅಂತ ಇವರು ಚೂರು ನಮ್ಮ ಮೇಲೆ ಕರುಣೆಯಿಂದ ಅದು ತೆಗೆದು ದೇವರಿಗೆ ಬೇಡ ಅಂತ ನಮಗೆ ಪಾಠ ಹೇಳಿ ಅಷ್ಟೇ. ಆ ರೀತಿಯಲ್ಲಿ ಮಹಾನುಭಾವರು ಅವರಿಗೆ ಬೇಕಾಗಿರತಕ್ಕಂಥ ವೈರಾಗ್ಯ ಆಭರಣ ಯತಿಗಳಾಗಿ ಬಂದಿರತಕ್ಕಂತಹ ಕಾಲದಲ್ಲಿ ವೈರಾಗ್ಯಾಭರಣ ಬರಲಿಕ್ಕಾಗಿ ಭಗವಂತನ ಈ ಸ್ಮೃತಿಯನ್ನ ವಾದಿರಾಜರು ತಿಳಿಸಿಕೊಟ್ಟು. ಅದು ಎಲ್ಲಿಂದ ಬಂತು ಅಂದ್ರೆ ವಾದಿರಾಜರು ವೈರಾಗ್ಯಾಭರಣರು ಅಂತ ಚಿಂತನೆ ಮಾಡಿದ್ದ. ನಂತರ ಅವರ ಕೈಯಲ್ಲಿರತಕ್ಕಂಥ ವಿಶೇಷವಾಗಿರತಕ್ಕಂಥ ದಂಡವ ಚಿಂತನೆ ಮಾಡಿಕೊಡ್ತಾ ಇದ್ದಾರೆ. ಆ ದಂಡವನ್ನು ಯಾಕೆ ಚಿಂತನೆ ಮಾಡಬೇಕು? ಏವಂ ದಂಡಾದಯೋಪಿ ಆಶ್ರಮೋಚಿತ ಧರ್ಮಾಭಿವೃದ್ಧಿ ಸಾಧನತ್ವೇನ ಧ್ಯಾತವ್ಯಾಹ ಅಂತ. ಈ ವಾದಿರಾಜರ ಕೈಯಲ್ಲಿರ್ತಕ್ಕಂಥ ದಂಡ ಮೊದಲಾದಂಥ ಏನೇನು ವಿಶೇಷವಾದಂಥ ವಸ್ತುಗಳಿವೆ ಅದನ್ನ ಚಿಂತನೆ ಮಾಡಿ ಅಂತಾರೆ. ಯಾಕೆ ಅಂದ್ರೆ ಯತಿಗಳ ಆಶ್ರಮದಲ್ಲಿರತಕ್ಕಂಥ ವೃಂದಾವನಾಚಾರ್ಯರಿಗೆ ಬೇಕಾದ ವಿಶೇಷ ಫಲವನ್ನ ಕೊಟ್ಟಿದೆ. ಅಷ್ಟೇ ಅಲ್ಲದೆ ವಾದಿರಾಜರ ಚಿಂತನೆ ಮಾಡಿದ ಆಯಾ ಭಕ್ತರ ಆಯಾ ಆಶ್ರಮಕ್ಕೆ ತಕ್ಕಂಥ ಏನೇನು ಗುಣಗಳು ಅವರಲ್ಲಿ ಪ್ರಕಟ ಆಗಿ ಸಾಧನೆ ಆಗಬೇಕೋ ಅದೆಲ್ಲ ವಾದಿರಾಜರ ಮೇಲಿನ ಆಭರಣಗಳನ್ನು ಚಿಂತನೆ ಮಾಡಿದರೆ ಬರುತ್ತೆ ಅಂದರು. ಅದರಲ್ಲಿ ಒಂದೊಡ್ಡ ಆಭರಣ ಯಾವುದು, ಯತಿಗಳಿಗೆ ಪ್ರಧಾನ ಆಭರಣ ಯಾವುದು ಅಂದ್ರೆ ದಂಡ. ಆ ದಂಡ ಎಂಥಾವುದು ಅಂದ್ರೆ ಹೇಳುತ್ತಾರೆ, ಪಾಪ ಪ್ರೇರಣಕ ಅಸುರ ಭಯಂಕರತ್ವೇನ ಎಂಥ ಚೆನ್ನಾಗಿ ಕೊಡತಾ ಇದ್ದಾರೆ. ಯಮದಂಡೋಪಮಶ್ಚಾಯಂ ಮಮದಂಡೋಪಿ ಪಂಡಿತ ಅಂದ್ರು. ಯಮಧರ್ಮರಾಜರ ಕೈಯಲ್ಲಿ ದಂಡ ಇದೆ. ನಾವು ಯಮಧರ್ಮರಾಜರು ಚಿಂತನೆ ಮಾಡಬೇಕು. ನಾವು ಮಾಡುತ್ತೇವೆ, ಮಾಡಿದ್ರಾ ಇವತ್ತು? ಮಾಡಿಲ್ಲ. ಮಾಡಬೇಕು ಅಂತ ಗೊತ್ತಿದೆ, ಸಬ್ಜೆಕ್ಟ್ ಗೊತ್ತಿದೆ. ನಮ್ಮಲ್ಲಿ ಯಮಧರ್ಮರಾಜರ ಕೈಯಲ್ಲಿ ದಂಡ ಇದೆ. ಶ್ರೀನಿವಾಸ ಕಲ್ಯಾಣದಲ್ಲೂ ಕೂಡ ಹೇಳಿದ್ದಾರೆ, ಯಮಧರ್ಮರಾಜರಿಗೆ ಕೊಟ್ಟ ಪೋರ್ಟ್ಫೋಲಿಯೋ ಏನು ಅವರಿಗೆ ಅಂದ್ರೆ, ದುಷ್ಟ ಶಿಕ್ಷಣೆ ಶಿಷ್ಟಾನಾಂ ಪಾಲನೆ ದುಷ್ಟಾನಾಂ ಶಿಕ್ಷಣೆ ಅಂದ್ರು. ಆ ದಂಡ ಎಂಥದ್ದು? ಸರಿ, ಯಮಧರ್ಮರಾಜರ ಚಿಂತೆ ನಮ್ಮ ಹೃದಯದಲ್ಲಿ, ಕಮಲದಲ್ಲಿ, ಅಷ್ಟ ದಳಗಳಲ್ಲಿ, ಯಮ ದಕ್ಷಿಣ ದಿಕ್ಕಿನಲ್ಲಿರತಕ್ಕಂತಹ ದಳದಲ್ಲಿ ಯಮಧರ್ಮರಾಜರ ಚಿಂತನೆ ಮಾಡುವಾಗ, ಆ ಕೈಯಲ್ಲಿ ದಂಡವಿದೆ ಅಂತ ಚಿಂತನೆ ಮಾಡುವಾಗ, ಆ ದಂಡ ಎಂಥದ್ದು ಅಂದ್ರೆ ದುಷ್ಟರನ್ನ ದಂಡನ ಮಾಡುವುದು ಅಂತ ನಾವು ಚಿಂತನೆ ಮಾಡಬೇಕಂತೆ. ನಾವು ಚಿಂತನೆ ಮಾಡುವುದು ಯಾವ ದುಷ್ಟರನ್ನ ಅಂತ, ಹೊರಕಾಟ ಕೊಡೋರನ್ನ ಅಂತ. ಇಲ್ಲ, ಹೇಳುತ್ತಾರೆ ಪಾಪ ಪ್ರೇರಣಕ ಅಸುರ ಭಯಂಕರತ್ವೇನ. ನಮ್ಮಲ್ಲಿಗಂತೂ ಪಾಪ ಕಾರ್ಯಕ್ಕೆ ಪ್ರೇರಣೆ ಮಾಡತಕ್ಕಂಥ ಅಸುರರಿಗೆ ಭಯಂಕರವಾದ್ದು. ನಾವು ಅವರ ಕೈಯಲ್ಲಿ ದಂಡವನ್ನು ಚಿಂತನೆ ಮಾಡಲ್ಲ, ಆದ್ದರಿಂದ ದಂಡ ಸುಮ್ಮನೆ ಇದ್ಬಿಡುತ್ತೆ. ಚಿಂತನೆ ಮಾಡಿದರೆ ದಂಡ ಅವರಿಗೆ ಭಯಂಕರವಾಗಿ ನಮ್ಮಲ್ಲಿ ಆಯಾ ದೈತ್ಯರ ಹಾವಳಿ ಆಗದಂತೆ ಮಾಡುತ್ತೆ. ಅದಕ್ಕೆ ಹೇಳುತ್ತಾರೆ ಯಮದಂಡೋಪಮಶ್ಚಾಯಂ. ಏನು ಈ ಒಂದು ದಂಡ ಇದೆ, ಯಮಧರ್ಮರಾಜರ ದಂಡದಂತೆ ಉಪಮ ಅಂದ್ರು. ಅವಾಗ ಮತ್ತು ಹೇಳ್ತಾ ಇದ್ದಾರೆ ಯಮಧರ್ಮರಾಜರ ದಂಡಕ್ಕೆ ವಾದಿರಾಜರ ದಂಡವನ್ನು ಹೋಲಿಸೋದ? ಹೋಲಿಕೆ ಹೇಗಿರಬೇಕು? ಉಪಮ, ಉತ್ತಮ ಉಪಮ ಕೊಡಬೇಕು. ಇಲ್ಲಿ ನೀಚ ಉಪಮ ಆಗುತ್ತೆ. ಅವರ ಸ್ವರೂಪದಲ್ಲಿ ಕಡಿಮೆ ಇರತಕ್ಕಂಥ ಅವರ ದಂಡದಂತೆ ಇವರದಿದೆ ಅಂತ ಹೇಳಿದ್ರೆ ಹೇಗಾಗುತ್ತೆ ಅಲ್ವಾ? ಆಫೀಸರ್ ಪವರ್ ಎಷ್ಟು ಅಂದ್ರೆ ಪಿವನಷ್ಟು ಅಂತ ಹೇಳಿದ್ರೆ ಇನ್ನೇ ಹೆಂಗ್ ಹೇಳಬೇಕು? ಇವ್ರ ಪವರ್ ಎಷ್ಟು ಅಂದ್ರೆ ಈಕ್ವಲ್ ಪವರ್ ಹೇಳಬೇಕು. ಹಾಗಾದ್ರೆ ಇಲ್ಲಿ ಹೇಳ್ತಾರೆ ಯಮದಂಡೋಪಮ ಅಂದ್ರು. ನನ್ನ ದಂಡ ಯಮದಂಡೋಪಮ ಅಂತ ಹೇಳಿದರೆ ಯಮಧರ್ಮರಾಜರ ಕೈಯಲ್ಲಿ ದಂಡ ಇದೆಯಲ್ಲ, ಆ ದಂಡ ದೈತ್ಯರಿಗೆ ಭಯಂಕರ. ಹೇಗಾಯಿತು ಅಂದ್ರೆ, ಹಾ, ವಾಯುದೇವರ ಕೈಯಲ್ಲಿರುವಂತಹ ದಂಡ ಅಲ್ಲಿ ಕೂತಿರುತ್ತಾದ್ದರಿಂದ, ಅದನ್ನ ಧಾರಣೆ ಮಾಡಿದ್ದರಿಂದ ಆ ವಿಶೇಷವಾಗಿರತಕ್ಕಂಥ ಎಲ್ಲರನ್ನ ಶಿಕ್ಷಣ ಮಾಡುತ್ತಾ ಇದೆ. ಭಗವಂತನ ರೂಪ ದಂಡದ ಆಕಾರದಲ್ಲಿ ನಿಂತಿದೆ, ವಾಯುದೇವರ ರೂಪ ಯಮಧರ್ಮರಾಜರ ದಂಡದಲ್ಲಿ ನಿಂತಿದೆ, ವಾದಿರಾಜರೂ ನಿಂತಿದ್ದಾರೆ ಆ ದಂಡದಲ್ಲಿ. ಆದ್ದರಿಂದ ಯಮಧರ್ಮರಾಜರ ದಂಡ ಎಲ್ಲರಿಗೂ ಭಯಂಕರ ಆಗಿದೆ. ಅಂದ್ರೆ ಇಲ್ಲಿ ಉಪಮಾನ ಯಾವುದಕ್ಕೆ ಕೊಟ್ಟರು ಅಂದ್ರೆ, ಆ ದಂಡದ ಆಕಾರದಲ್ಲಿ ನಿಂತ ಭಗವದ್ ರೂಪ, ವಾಯುದೇವರ ರೂಪ, ನನ್ನ ರೂಪ, ಆ ದಂಡದಲ್ಲಿ ಹೇಗಿದೆಯೋ ಇಲ್ಲೂ ಹಾಗೆ ಇದೆ. ಆದ್ದರಿಂದ ನೋಡಿ, ಆ ಕಾರ್ಯ ಮಾಡುವ ದಂಡ ಇದೆ, ಯಮಧರ್ಮರಾಜರ ದಂಡದಲ್ಲಿ ನಿಂತ ಈ ದಂಡ ನೋಡಿ ಅಂತ ಹೇಳಿಕೊಟ್ಟು. ಅಷ್ಟೇ ಅಲ್ಲ, ಸ್ಮರಣಾತ್ ಭಕ್ತ ಪಾಪ ನಿವಾರಕತ್ವೇನ ಅಂದ್ರು. ಸ್ಮರಣೆ ಮಾಡಿದರೆ ಸಾಕಂತೆ, ವಾದರಾಜರ ಕೈಯಲ್ಲಿರತಕ್ಕಂತಹ ದಂಡವನ್ನು ಸ್ಮರಣೆ ಮಾಡಿದರೆ ಭಕ್ತರ ಪಾಪವೆಲ್ಲ ನಿವಾರಣೆ ಮಾಡುತ್ತೆ. ಅದರಿಂದ ಯಮದಂಡೋಪಮಃ ಅದಕ್ಕೆ ಹೇಳುತ್ತಾರೆ, ಬ್ರಹ್ಮಾಂಡಾರಂಭ ಶೌಂಡೋಯಂ ಮದ್ದೋರ್ದೊಂಡೈಕ ಮಂಡನಂ. ಇಲ್ಲಿ ಹೇಳುತ್ತಾರೆ, ಬ್ರಹ್ಮಾಂಡ ಆರಂಭಕಾರಿಯೇ ಸತ್ವಪ್ರಚುರ ಭಾಗೋ ಯಶ್ಚ ಉಪಾದಾನಂ. ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡದ ಆರಂಭ ಕಾರ್ಯದಲ್ಲಿ ಶೌಂಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು, ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡೋದು ಯಾರು? ಬ್ರಹ್ಮದೇವರು. ಬ್ರಹ್ಮದೇವರು ವಿಶೇಷವಾಗಿರತಕ್ಕಂಥ ಆ ಸೃಷ್ಟಿ ಮಾಡುವಾಗ ಅಲ್ಲಿ ಯಾವ ಗುಣ ಪ್ರಧಾನವಾಗಿ ನಿಲ್ಲೋದು? ಸತ್ವಗುಣ ಪ್ರಧಾನವಾಗಿ ನಿಲ್ಲುತ್ತೆ. ಸೃಷ್ಟಿಕಾಲದಲ್ಲಿ ಸತ್ವಗುಣ ಪ್ರಧಾನವಾಗಿ ನಿಲ್ಲುತ್ತೆ, ಸ್ಥಿತಿಕಾಲದಲ್ಲಿ ರಜೋಗುಣ, ಲಯಕಾಲದಲ್ಲಿ ತಮೋಗುಣ. ಆ ವಿಶೇಷವಾಗಿರತಕ್ಕಂಥ ಸತ್ವಗುಣಕ್ಕೆ ಪ್ರೇರಕವಾಗಿರತಕ್ಕಂಥದ್ದು ಯಾವುದು ಅಂದರೆ, ಆ ದಂಡದಲ್ಲಿರುವ ಇವರ ರೂಪವೇ ಆ ಸತ್ವಗುಣಕ್ಕೆ ಪ್ರಚುರ ಪ್ರೇರಕವಾಗಿರತಕ್ಕಂಥದ್ದು. ಬ್ರಹ್ಮದೇವರು ಕೂಡ ಸತ್ವಗುಣಕ್ಕೆ ಪ್ರೇರಕರಾಗಿ ನಿಂತಿರ್ತಾರೆ. ಹಾಗೆ ನನ್ನ ದಂಡವೂ ಕೂಡ ಸತ್ವಗುಣ ಪ್ರಚುರವಾದ್ದು. ಬ್ರಹ್ಮಾಂಡ ಆರಂಭ ಶೌಂಡ ಅಂದರೆ ನಾನು ಈ ದಂಡದಿಂದಲೇನೆ ಮುಂದೆ, ದಂಡ ಅಂದರೆ ಸತ್ವಗುಣ ಪ್ರೇರಕವಾಗಿರತಕ್ಕಂಥ, ಸತ್ವಗುಣ ಪ್ರಚುರವಾಗಿರತಕ್ಕಂಥ ಈ ದಂಡದಿಂದಲೇನೆ ನಾನು ವಿಶೇಷವಾಗಿ ಬ್ರಹ್ಮಾಂಡವನ್ನು ಮುಂದೆ ಕಟ್ಟಲಿಕ್ಕಿದ್ದೇನೆ ಎಂದು. ಇವಾಗ ಬ್ರಹ್ಮದೇವರು ಕಟ್ಟಿದ್ದಾರೆ, ಮುಂದೆ ವಾಯುದೇವರು ಕಟ್ಟುತ್ತಾರೆ, ನಂತರ ವಾದರಾದರು ಕಟ್ಟಲಿಕ್ಕಿದ್ದಾರೆ. ಅಲ್ಲ, ಅವರು ಕಟ್ಟಿದ್ರೆ ನಮಗೇನು, ಬಿಟ್ಟರೆ ನಮಗೇನು ಹೇಳಿದ್ರೆ, ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡವನ್ನೇ ಕೊಟ್ಟುವ ತಾಕತ್ತಿರುವಂತಹ ನನ್ನ ದಂಡಕ್ಕೆ ಜುಜುಬಿ ಪ್ರಾಣಿ ನಿನಗೆ ಬೇಕಾದ್ದು ಕೊಡ್ಲಿಕ್ಕಾಗಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ರಹ್ಮಾಂಡದಲ್ಲಿ ಎಷ್ಟು ಜನರನ್ನು ಕರ್ಕೊಂಡು ಬಂದು ಅವರವರಿಗೆ ಬೇಕಾಗಿದ್ದು ಅಲ್ಲಲ್ಲಿ ಅಲ್ಲಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಆ ಟೈಮ್ ಟೈಮ್ಗೆಲ್ಲ ಕೊಡತಕ್ಕಂಥ ಇದು ನಿನಗೆ ಕೊಡಲ್ವೇನಯ್ಯ? ಅದಕ್ಕೆ ಹೇಳ್ತಾ ಇದ್ದಾರೆ, ಬ್ರಹ್ಮಾಂಡ ಆರಂಭೇ ಶೌಂಡ ಭಗವಂತ ರೂಪ ವಿಶೇಷ ಯಸ್ಮಿನ್ ಸನ್ನಿಹಿತ ಇತಿ ವಾ ಅಂತ ಹೇಳ್ತಾರೆ. ಬ್ರಹ್ಮಾಂಡವನ್ನ ಕಟ್ಟೋದರಲ್ಲಿ ಯಾವ ಭಗವದ್ ರೂಪ ಪ್ರಧಾನವಾಗಿ ನಿಂತು ಬ್ರಹ್ಮಾಂಡವನ್ನು ಕಟ್ಟುತ್ತೋ ಆ ಭಗವದ್ ರೂಪ ನನ್ನ ದಂಡದಲ್ಲಿ ನಿಂತಿದೆ. ಹಾಗಾದರೆ ಈ ದಂಡ ಏನು ಮಾಡುತ್ತೆ? ನಮ್ಮ ವಾದರಾದರ ಕೈಯಲ್ಲಿರುವ ದಂಡವನ್ನ ಚಿಂತನೆ ಮಾಡಿ ಅವರ ಮಂತ್ರವನ್ನ ನಾಮವನ್ನ ಸ್ಮರಣೆ ಮಾಡಿದರೆ ಆವಾಗ ನಮ್ಮೊಳಗಿರತಕ್ಕಂಥ ಪಾಪ ಪ್ರೇರಕರಾದ ಅಸುರರಿಗೆ ಭಯಂಕರವಾಗುತ್ತೆ, ಹಾಗೆ ಭಕ್ತರ ಪಾಪ ನಿವಾರಣೆ ಆಗುತ್ತೆ. ಮೂರನೆಯದು ಯಾವುದು ಅಂತ ಹೇಳಿದರೆ, ವಿಶೇಷವಾಗಿ ಸಾಧನ ಆರಂಭ ಮಾಡಿಕೊಡುತ್ತೆ, ನಮ್ಮ ಸಾಧನೆ ಎಂಬ ಬ್ರಹ್ಮಾಂಡ ಕಟ್ಟುತ್ತೆ. ಆದ್ದರಿಂದ ವಾದರಾದರ ಕೈಯಲ್ಲಿ ವಿಶೇಷವಾಗಿರತಕ್ಕಂಥ ರೂಪವಿದು. ಇನ್ನು ಮುಂದೆ ವಾದರಾದರ ಕೈಯಲ್ಲಿ ದಂಡವನ್ನ ಚಿಂತನೆ ಮಾಡಿ ಅಂದರೆ ಬ್ರಹ್ಮಾಂಡವನ್ನೇ ಕಟ್ಟುವಂಥ ಭಗವದ್ ರೂಪದ ವಿಶೇಷ ಸನ್ನಿಧಾನ ಈ ದಂಡದಲ್ಲಿದೆ ಅಂತ ಚಿಂತನೆ ಮಾಡಿ ಅನ್ಸತ್ತಲ್ವಾ ನಮಗೆ? ಅಲ್ಲಿ ವಾದರಾದರ ವೃಂದಾವನ ಇದ್ರೆ ಎದುರೀಗ ಹೇಳಿದ್ರೆ ಚೆನ್ನಾಗಿರುತ್ತೆ, ಅಲ್ಲಿಗೆ ಅಲ್ಲಿಗೆ ಚಿಂತನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಮತ್ತೆ ಒಂದ್ಸಲ ಸೋದೆಗೆ ಹೋಗ್ಬೇಕು ಅನ್ಸುತ್ತೆ. ಹೋಗಿ ಬನ್ನಿ, ಬೇಡ ಅಂದಿಲ್ಲ. ಯಾವಾಗೂ ಹೊರನೋಟದಿಂದ ಅಲ್ಲೇ ನೋಡುವುದು ಯಾಕೆ ಅಭ್ಯಾಸ ಮಾಡ್ತೀರಾ ಅಲ್ವಾ? ಎಷ್ಟು ಸಲ ಹೋಗ್ತೀರಾ? ಎಷ್ಟು ಸಲ ಅಲ್ಲಿರ್ತೀರಾ? ದಿನ ಇಲ್ಲಿ ಹೋದ್ರೆ ಇಲ್ಲಿಕ್ಕೂ ಬಿಡಲ್ಲ. ಅಲ್ಲಿ ತುಂಬಾ ಜನ ಬರ್ತಾರೆ, ಕಾಟ ಆಗುತ್ತೆ, ಹೋಗಿ ಅಂತ ಹೇಳಿ ಕಳಿಸ್ತಾರಲ್ಲಿ, ಹೌದಲ್ವೋ? ಮತ್ತೆ ವಾದಿರಾಜರನ್ನ ಸದಾ ಚಿಂತನೆ ಮಾಡಬೇಕಾದರೆ ನಮ್ಮ ಶರೀರವೇ ವೃಂದಾವನ. ವೃಂದಾವನ ಅನ್ನ ಶಬ್ದಕ್ಕರ್ಥ ವೃಂದದ ಆವನ. ಯಾವ ವೃಂದ ಅಂದ್ರೆ ದೇವತೆಗಳು. ವಾದಿರಾಜರೇ ಹೇಳಿದ್ರು, ದೇವತೆಗಳ ವೃಂದ ಇದೆ, ಅದನ್ನ ರಕ್ಷಣೆ ಮಾಡುವಂಥದ್ದಾದ್ದರಿಂದ ನನ್ನ ಈ ಚೌಕಟ್ಟಿನ ಕಲ್ಲಿನ ಕಟ್ಟೆಗೆ ವೃಂದಾವನ ಅಂದ್ರು. ಹೌದಲ್ಲೋ? ಹಾಗಾದರೆ ನನ್ನ ಶರೀರವೂ ಅಂತಹದ್ದೇ, ಪಂಚಕೋಶಗಳೇ ಪಂಚ ವೃಂದಾವನಗಳು. ಅದರಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ವಿಜ್ಞಾನಮಯ ಕೋಶವೇ ಮಧ್ಯವೃಂದಾವನ. ವಿಜ್ಞಾನಮಯ ಕೋಶದಲ್ಲಿ ನಿಂತಿರತಕ್ಕಂಥ ಅವರು ಇನ್ನ ನಾಲ್ಕು ಕೋಶಗಳಲ್ಲಿ ನಾಲ್ಕು ವೃಂದಾವನಗಳಿಟ್ಟು ಅಲ್ಲಿರುವ ದೇವತೆಗಳ ವೃಂದಗಳನ್ನು ರಕ್ಷಣೆ ಮಾಡುತ್ತಾ ಎಲ್ಲರಲ್ಲೂ ನಿಂತಿದ್ದಾರೆ. ಆ ಐದು ವೃಂದಾವನಗಳನ್ನು ಚಿಂತನೆ ಮಾಡುವ ಯೋಗ್ಯತೆ ಇಲ್ಲ ನಮಗೆ. ಅದಕ್ಕೆ ಹೊರಗೆ ಬಂದು ಆ ರೂಪ ನೋಡ್ತೀವಿ, ಹತ್ತು ನಿಮಿಷ ನೋಡ್ತೀವಿ, ಸೋದೆ ಹೋದರೂ ಕೂಡ ವಾದಿರಾಜರ ಚಿಂತನೆ ಎಷ್ಟು ತೋರುತ್ತೆ. ಬೆಳಿಗ್ಗೆ ಹೋಗ್ತೀವಿ, ಆ ಪಂಚಾಮೃತ ನೋಡ್ತೀವಿ, ಪಂಚಾಮೃತ ಕಾಲಕ್ಕೆ ಪಂಚಾಮೃತ ಹಾಕೋದು ನೋಡ್ತೀವಿ, ಮತ್ತೆ ಬರ್ತೀವಿ, ತಲೆಯೆಲ್ಲ ರೂಮಲ್ಲಿ ಹೋದೆ, ಅದು ಹೋದೆ, ಸ್ನಾನ ಮಾಡಿದೆ, ಬಟ್ಟೆ ಹಿಂಡಿದೆ, ಅದು ಮಾಡಿಕೊಂಡೆ, ಇದು ಮಾಡಿಕೊಂಡೆ, ಊಟ ಯಾವಾಗ ತಂಬಿಗೆ, ಇದರಲ್ಲೇ ಬಿದ್ದಿರುತ್ತೆ. ಅಲ್ಲೊಂದು 24 ತಾಸಲ್ಲಿ 10 ಗಂಟೆ ಮಿಕ್ಕಕ್ಕೆ ಹೋದ್ರೆ ಮಿಕ್ಕದ್ದೆಲ್ಲ ಕೂಡ ಬೇರೆದರಲ್ಲೇ ಹೋಗುತ್ತೆ. ವಾದಿರಾದರ ಮೇಲೆ ಮನಸ್ಸೆಷ್ಟೊತ್ತು ಇಟ್ಟೆ ಅಂತಾದ್ರೆ ಅದು ಬೇಕಾ? ಈ ಆಖ್ಯಾನ ಗ್ರಂಥವೇ ದೊಡ್ಡ ವೃಂದಾವನ. ವಾದಿರಾಜರ ನೆನಪು ಸದಾ ಕೊಡತಾ ಇರುತ್ತೆ. ನಮ್ಮಲ್ಲಿರತಕ್ಕಂತಹ ವಾದಿರಾಜರ ನೆನಪು ನಮಗೆ ಸದಾ ಬಂದರೆ ನಾವು ಸೋದೆಯಲ್ಲಿ ಸದಾ ಇದ್ದಂತೆ. ಇದೇ ಇಲ್ಲ, ಅಲ್ಲೇ ಇದ್ರೂ ಕೂಡ ಮನೆಯಾಗಿ ಇದ್ದಂತೆ. ಹೌದಾನೆ? ಅಂದ್ರೆ ಸೋದೆಗೆ ಹೋಗಿ ಮನೆಯಲ್ಲಿದ್ದ ಫಲವನ್ನು ಪಡ್ಕೊಳ್ಳುವುದು ಮುಖ್ಯವಾ, ಇಲ್ಲೇ ಇದ್ದು ಸೋದೆಗೆ ಹೋಗುವುದು ಮುಖ್ಯವಾ? ನೋಡಿ, ಅಂದ್ರೆ ಸೋದೆಗೆ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ, ಹೋಗ್ಬೇಕು. ದೊಡ್ಡ ಸನ್ನಿಧಾನ ಅದು, ವಿಶೇಷ ಸನ್ನಿಧಾನ ಹೇಳ್ತಾರೆ ವಾದಿರಾಜರು. ಆ ವೃಂದಾವನದಲ್ಲಿ ಇಟ್ಟಷ್ಟು ಸನ್ನಿಧಾನ ಎಲ್ಲಿ ಇಟ್ಟಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ತಿಳ್ಕೊಂಡು ನಿತ್ಯವೂ ಕೂಡ ನಮ್ಮಲ್ಲೇ ವಾದಿರಾಜರ ಚಿಂತನೆ ಮಾಡ್ತಾ 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 ಅವರ ಸನ್ನಿಧಾನ ಬೆಳೆಸಿಕೊಂಡು ಅಲ್ಲಿ ಹೋದರೆ ಅಲ್ಲೂ ನಮಗೆ ಅವರ ಸನ್ನಿಧಾನದ ಮಹತ್ವದ ಒಂದು ವಿಶೇಷವಾದ ಪ್ರಭಾವದಿಂದ ವಾದಿರಾಜರಲ್ಲೇ ಸದಾ ನಮಸ್ಸಿರುವ ಭಾಗ್ಯ ಸಿಕ್ಕು ನಾವು ಇರಲಿಕ್ಕಾಗುತ್ತೆ. ತದನಂತರ ಮತ್ತು ಹೇಳುತ್ತಾರೆ, ಮಮ ಕೌಪೀನಮಿ ಏತತ್ ಪಾಪಿನಂ ಪಾವಯತ್ಯಹೋ ಗೋಪೀನಾಂ ಪತಿನಾ ದತ್ತಂ ಪಿತಾಖ್ಯಂ ಪಾಣಿನಿರ್ಮಿತಂ. ಹೇಳುತ್ತಾರೆ ವಾದಿರಾಜರ ಕೌಪೀನವನ್ನು ಚಿಂತನೆ ಮಾಡಿ. ವಾದಿರಾಜರ ಕೌಪೀನ ಯಾಕೆ ನಾವು ಚಿಂತನೆ ಮಾಡಬೇಕು? ಹೇಳ್ತಾರೆ ಪಾಪಿನಂ ಪಾವಯತ್ಯಹೋ. ಯಾರಾದರೆ ವಾದಿರಾಜರ ಕೌಪೀನವನ್ನು ಚಿಂತನೆ ಮಾಡಿದರೆ ಆ ಕೌಪೀನವು ಇವರನ್ನ ಪಾಪಿಗಳನ್ನ ಪಾವನ ಮಾಡಿಬಿಡುತ್ತೆ. ಸಂಸಾರದಲ್ಲಿ ನಾನಾ ಪಾಪಗಳಿಗೆ ತುತ್ತಾಗಿ ಭೀಕರವಾದ ಪಾಪಗಳ ಸೆನೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದನ್ನ ದಾಸರು ವರ್ಣನೆ ಮಾಡುತ್ತಾರೆ ಒಂದು ಶಬ್ದದಲ್ಲಿ, ಪ್ರಾಚೀನ ಕರ್ಮಾಬ್ಧಿ ವೀಚಿಯೊಳಗೆ ಮುಳುಗಿ ಬಿದ್ದಿದ್ದೇನೆ ಹರಿಯೇ, ಆ ಕರ್ಮ ಪ್ರವಾಹದ ಆ ಸಮುದ್ರದಲ್ಲಿ ಬಿದ್ದಿದ್ದೇನೆ, ಗೊತ್ತಿಲ್ಲದೇನೆ, ಗೊತ್ತಿದ್ದು ಗೊತ್ತಿಲ್ಲದೆ ವಶವಿಲ್ಲದೆ ಪಾಪಗಳು ನಡೆದು ಹೋಗ್ತಾ ಕೊಚ್ಚಿ ಹಾಕ್ತಾ ಇರುತ್ತದೆ. ಅಂಥದ್ದರಿಂದ ನಮ್ಮನ್ನು ಉದ್ಧಾರ ಮಾಡಬೇಕು ಅಂದ್ರೆ ಆ ವಾದಿರಾಜರ ಜೊತೆ ಜೊತೆಗೆ ಮಧ್ವರಾಯರ ಕೌಪೀನ ಚಿಂತನೆ ಮಾಡಿ. ಆ ಕೌಪೀನ ಎಂಥದ್ದು? ಪಾಪಿನಂ ಪಾವಯತಿ ಅದು ಹೇಳ್ತಾ ಇದ್ದಾರೆ. ಪಿತಾಖ್ಯಂ ಪಾಣಿ ನಿರ್ಮಿತಂ ಹೇಳ್ತಾರೆ. ಆಖ್ಯಂ ಅಂದ್ರೆ ವಿಶೇಷವಾಗಿರತಕ್ಕಂಥ ಆಖ್ಯ, ಅದರ ಕುರಿತು ಹೇಳಿಕೆ ಇದೆ. ಎಲ್ಲಿ ಅಂದ್ರೆ ಹೇಳ್ತಾ ಇದ್ದಾರೆ ಅವರ ಕೌಪೀನದ ವಿಷಯ. ಜ್ಞಾನಿಗಳಾದ ರುಜುಗಣಸ್ಥರ ಮಹಾನುಭಾವರ ಯತ್ಯಾಶ್ರಮೋಚಿತವಾಗಿರತಕ್ಕಂಥ ಕೌಪೀನದ ಕುರಿತು ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಆಖ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಹೇಳಿಲ್ಲ, ಪ್ರಮಾಣಗಳಿವೆ ನೋಡಿ. ಹೇಳ್ತಾರೆ ಪೀತಾಖ್ಯಂ, ಅದಕ್ಕೆ ಪೀತ ಅಂತ ಹೆಸರು. ಪೀತ ಹಳದಿ ಬಣ್ಣದ್ದು ಅಂದ್ರೆ ಅವರಿಗೆ ಹಳದಿ ಅಂದ್ರೆ ಕೆಂಪು ಮಿಶ್ರಿತವಾದ ಹಳದಿ ಬಣ್ಣದ್ದೇ ಅಲ್ವಾ ಆ ಕೋಪೀನ ಪೀತಾಖ್ಯಂ, ಅದರ ಹೆಸರು ಪೀತ ಅಂತ ಕರೀತಾ ಇದ್ದಾರೆ. ಪೀತಾಖ್ಯಂ ಪಾಣಿ ನಿರ್ಮಿತಂ, ಇದು ಹೇಗ್ ಮಾಡಿದ್ದಯ್ಯ ಅಂದ್ರೆ ಕೈಯಿಂದ ಮಾಡಿದ್ದಾರಂತೆ. ಹೌದಾ? ಯಾರು ಮಾಡಿದ್ದು? ಲಕ್ಷ್ಮೀದೇವಿ ಮಾಡಿದ್ದಂತೆ. ಲಕ್ಷ್ಮೀದೇವಿ ತನ್ನ ಕೈಯಿಂದ ಆ ವಿಶೇಷವಾಗಿರತಕ್ಕಂತಹ ಕೌಪೀನ ಮಾಡಿದ್ರಂತೆ. ಮಾಡಿ ಯಾರಿಗೆ ಕೊಡಬೇಕು? ನನ್ನ ಮಗನಿಗೆ ಕೊಡಬೇಕು ಅಂತ ವಾದರಾದರಿಗೆ ಕೊಡಬೇಕು ಅಂತ ತಯಾರು ಮಾಡಿದ್ರಂತೆ. ಹೇಳ್ತಾ ಇದ್ದಾರೆ, ಮಾಣಿಕ್ಯಾಣಾಂತು ಶ್ರೇಣೀಭಿ ಶೋಣಾಚ್ಛೋಣಿತ ಶೋಭಿನಾಂ ಖಚಿತಂ ಚಾಕ್ಷಿತಂ ಹಂಸೈಹಿ ಯಾಚಿತಂ ಯಾಚಕೈ ಸದಾ. ಇದು ಹೇಗಿದೆ ಅಂದ್ರೆ, ಕೆಂಪಾದ ಮಾಣಿಕ್ಯಗಳ ಶ್ರೇಣಿಯಿಂದ ಖಚನ ಅಂದ್ರೆ ಕೆತ್ತಿದ್ದಾರಂತೆ ವಾದರಾದರ. ಆ ಕೌಪೀನ ಮಾಣಿಕ್ಯಗಳಿಂದ ತಯಾರಾದದ್ದು. ಅಷ್ಟೇ ಅಲ್ಲ, ಹೇಳ್ತಾರೆ ಅರ್ಚಿತಂ ಹಂಸೈಹಿ, ಯಾರು ಯತ್ಯಾಶ್ರಮದಲ್ಲಿ ವಿಶೇಷವಾಗಿರತಕ್ಕಂಥ ಧರ್ಮವನ್ನು ಪಾಲನೆ ಮಾಡಬೇಕು, ಕಾಮಾದಿ ನಿಗ್ರಹ ಬರಬೇಕು ಅಂದುಕೊಂಡಿರ್ತಾರೋ ಅಂಥವರೆಲ್ಲ ಈ ಕೌಪೀನವನ್ನು ಚಿಂತನೆ ಮಾಡುತ್ತಾರಂತೆ. ಅವರು ಕೌಪೀನ ಚಿಂತನೆ ಮಾಡ ಅಲ್ಲ, ಬಟ್ಟೆ ಅದು ಇಲ್ಲಿ ಮಣಿಗಳಿರಲಿ ಅದನ್ನು ಪೂಜೆ ಮಾಡಬೇಕಾ ಅಂದ್ರೆ, ಇಲ್ಲಯ್ಯ, ಅವರ ಮೈ ಮೇಲೆ ಇರುವ ಪ್ರತಿಯೊಂದು ಆಭರಣದಲ್ಲಿ ವಿಶೇಷ ಕೂತಿದೆ ಅಂದ್ರು. ಏನದು? ಇದೊಂದು ನಾವು ಚಿಂತನೆ ಮಾಡಬೇಕಾದ ವಿಚಾರ. ಹೇಗೆ ಶ್ರೀಹರಿಯ ಮೈ ಮೇಲೆ ಇರುವಂತಹ ಆಭರಣಗಳು, ಆಯುಧಗಳು, ಹಿಡ್ಕೊಂಡ ಆಯುಧಗಳು ಅವೆಲ್ಲ ಎಂಥ ಅವು? ಅವನೇ ಅವನ ಆಭರಣ, ಅವನೇ ಅವನ ಆಯುಧ, ಹೌದಾನೆ? ಹಾಗೆ ಆತನ ಅನುಗ್ರಹದಿಂದ ಆಭರಣಗಳ ಆಕಾರದಲ್ಲಿ, ಆಯುಧಗಳ ಆಕಾರದಲ್ಲಿ ಇರುವ ದೇವರನ್ನ ಆಶ್ರಯ ಮಾಡಿಕೊಂಡು ಅದೇ ಆಕಾರದಲ್ಲಿ ನಿಂತವಳು ಯಾರು? ಲಕ್ಷ್ಮೀದೇವಿ. ಹಾಗೆ ವಾದಿರಾಜರ ಮೈ ಮೇಲೆ ಏನೇನು ಆಭರಣಗಳಿವೆ ಅವೆಲ್ಲ ವಾದಿರಾಜರೇ ಆಗಿದ್ದಾರೆ, ವಾದಿರಾಜರದ್ದೇ ರೂಪ ನಿಂತಿದೆ. ಮತ್ತೆ ಅಲ್ಲಿ ಅವರನ್ನೇ ಅವರ ಆಭರಣಾಕಾರದಲ್ಲಿ ಚಿಂತನೆ ಮಾಡೋಣ ಅಂದ್ರೆ, ಹೌದಯ್ಯ, ಅಲ್ಲಿ ಭಾವಿ ಭಾರತೀ ದೇವಿ ಅವರ ಅಪ್ಪಣೆಯಿಂದ ಅವರ ಮೈ ಮೇಲೆ ಆಭರಣಗಳ ರೂಪದಲ್ಲಿ ಸೇವೆಗಾಗಿ ನಿಂತಿದ್ದಾರೆ. ಅಲ್ಲ, ಇದೇನು ಹೇಳ್ತಾ ಇದ್ದೀರಲ್ಲ ಅಂದ್ರೆ, ಹೇಳ್ತಾರೆ ನಾನು ಹೇಳೋದಲ್ಲ, ಆ ವಾದಿರಾಜರ ವಿಶೇಷವಾಗಿರತಕ್ಕಂಥ ಮೈ ಮೇಲಿರತಕ್ಕಂಥ ಆಭರಣಗಳೇನಿವೆ, ಆ ಕೈಯಲ್ಲಿ ಎಲ್ಲ ಆಭರಣಗಳಿವೆ, ಆಭರಣಗಳು ಹೇಗಿವೆ ಅಂದ್ರೆ ಶಬ್ದ ಮಾಡುತ್ತಾ ಇವೆ ಅಂತಾರೆ ವಾದಿರಾಜ. ಶಬ್ದ ಮಾಡುತ್ತಾ ಇವೆ. ಅಲ್ಲ, ಏನು ಶಬ್ದ ಅಂದ್ರೆ, ಹೇಳ್ತಾರೆ ಇವರು ವಾಯುಪದಕ್ಕೆ ಯೋಗ್ಯರು, ಇಂಥವರು 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 ಅಂತ ಹೇಳ್ತಾ ಇದೆ ಅಂತ. ಅಲ್ಲ ಅಂದ್ರೆ ಜಡವಾದ ಆಭರಣ ಹೇಳ್ತಾ ಇದೆಯಾ ಅಂದ್ರೆ, ಇಲ್ಲ, ಅಲ್ಲಿ ಕೂತು ಭಾರತೀ ದೇವಿ, ಭಾವಿ ಭಾರತೀ ದೇವಿಯರೇ ಅಲ್ಲಿ ಕೂತು ಇಂಥವರು ಇಂಥವರು ಅಂತ ಹೇಳುವ ಆ ಶಬ್ದದ ಮೂಲಕ ಹೇಳ್ತಾಳೆ. ಇದೇನು? ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದೀರಿ. ಅವರ ಮೈ ಮೇಲೆ ಆಭರಣ ಇರಲಿ, ಆಭರಣಕ್ಕೆ ಶಬ್ದ ಬರಲಿ, ಆ ಶಬ್ದದಲ್ಲಿ ಉಪದೇಶ ಇರುತ್ತಾ? ನರಸಿಂಹದೇವರ ಮೂಗಿನಿಂದ ಬಂದ ಶ್ವಾಸವೇ ಮಧ್ವರಾಯರಿಗೆ ಉಪದೇಶ ಆದಾಗ, ಅದು ನಮ್ಗೆ ಗೊತ್ತೇ ಇಲ್ಲ ಅಂತ ನಾವು ಹೇಳ್ತೀವಿ. ವಾದರಾದ್ರೆ ಹೇಳ್ತಾರೆ, ಯುಕ್ತಿ ಮಲ್ಲಿಕಾದಲ್ಲಿ ಹೇಳ್ತಾರೆ, ನರಸಿಂಹದೇವರ ಮೂಗಿನಿಂದ ಬಂದ ಶ್ವಾಸ ಮಧ್ವರಾಯನ ಚರಿತ್ರೆಯನ್ನು ಹೇಳುತ್ತಯ್ಯ ಅಂದ್ರು. ಮಧ್ವಸ್ಸ ಚರಿತಂ ಜಗವು ಅಂತಾರೆ. ಮಧ್ವರಾಯರಲ್ಲಿ, ನರಸಿಂಹದೇವರಲ್ಲಿ, ಶ್ವಾಸೆಯಲ್ಲಿ ಅಂದ್ರೆ ಮಧ್ವರಾಯರ ಈ ರೂಪ ಮೊದಲಿಂದ ಬಂದಿದೆ. ನರಸಿಂಹದೇವರ ಅವತಾರ ಕಾಲಕ್ಕೂ ವಾಯುದೇವರು ಇದ್ದರಲ್ಲ, ವಾಯುದೇವರಿಗೆ ಸದಾ ಚತುರಾಶ್ರಮ ವರ್ತವಿ ಅಂತ ಹೇಳ್ತಾರೆ. ನಾಲ್ಕು ಆಶ್ರಮದಲ್ಲೂ ರೂಪ ಸದಾ ಇರುತ್ತೆ ನಮ್ಮ ಮಧ್ವರಾಯರದ್ದು ಅಂದ್ರೆ ವಾಯುದೇವರದ್ದು. ಮಧ್ವರೂಪ ಅವಾಗಿಂದ ಅನಾದಿಯಿಂದ ಇದೆ. ಆ ಮಧ್ವರೂಪದಿಂದ ನರಸಿಂಹದೇವರ ಹತ್ರ ಅಶ್ವಾಸವೇ ಅವರು ಉಪದೇಶ ಆಯಿತು. ಅಲ್ಲ, ಅದರಲ್ಲೇನು ವರ್ಡ್ಸ್ ಬಂದಿಲ್ಲ, ಯಾವ ಅಕ್ಷರ ಇದ್ದಿಲ್ಲ, ಏನು ಉಪದೇಶ ಅಂದ್ರೆ ಅವರಿಗೆ ಅರ್ಥ ಆಗ್ಬೇಕು, ಕೊಟ್ಟವನಿಗೆ ಅವನಿಗೆ ಅರ್ಥ ಆಗ್ಬೇಕು. ಹಾಗೆ ಅಲ್ಲಿ ಅವರ ಆಭರಣಗಳಲ್ಲಿ ಬರುವಂತಹ ಶಬ್ದ ಏನಿದೆ, ಆ ಶಬ್ದವೇ ಉಪದೇಶವಂತೆ. ಇದೆಲ್ಲಿ ಹೇಳಿದ್ದಾರೆ ನಿಮಗೆ? ಮತ್ತು ಎಲ್ಲಾದ್ರೂ ನಮಗೆ ಶಾಸ್ತ್ರದಲ್ಲಿ ಹೇಳಿದ್ರೆ ಹೋಗ್ತೀವಿ, ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಲಕ್ಷ್ಮೀ ದೇವಿ ದ್ವಿತೀಯ ಸ್ಕಂಧದಲ್ಲಿ ಬ್ರಹ್ಮದೇವರಿಗೆ ದರ್ಶನ ಕೊಡುತ್ತಾನೆ ಸ್ವಾಮಿ. ವೈಕುಂಠದ ದರ್ಶನ ಆಗುತ್ತೆ. ದರ್ಶನ ಆದಾಗ ಅಲ್ಲಿ ಲಕ್ಷ್ಮೀದೇವಿ ಭಗವಂತನ ಸೇವಾ ಮಾಡೋದು ಕಾಣಿಸುತ್ತೆ. ಆ ಸೇವಾ ಮಾಡುವಾಗ ಆಕೆಯ ಕಾಲಿನ ಆಭರಣಗಳು, ಮೈ ಮೇಲಿನ ಆಭರಣಗಳ ಶಬ್ದ ಬರುತ್ತಾ ಇದೆ. ಆ ಶಬ್ದವೇ ಉಪದೇಶವಾಗಿದೆ ಯಾರಿಗೆ ಅಂದ್ರೆ ಆ ಆಭರಣ ಆಕೆಯ ಕಾಲಿನ ಆಭರಣಗಳ ಸುತ್ತು ದುಂಬಿಗಳು ಗಿಳಿಗಳು ತಿರುಗ್ತಾ ಇದ್ವು ಅಂತಾರೆ. ಅಲ್ಲರಿ ಅದಕ್ಕೆ ತಿರುಗ್ತಾ ಇವೆ ಅಂದ್ರೆ ಆ ಶಬ್ದಗದೆ ಮಾರು ಹೋಗಿ ತಿರುಗ್ತಾ ಇದ್ವು ಅಂತ. ಯಾವುದ ದುಂಬಿ ಯಾವುದ ಗಿಳಿ ಅಂತ ಹೇಳಿದ್ರೆ ಯಾರೂ ಅಲ್ಲ, ಮುಕ್ತ ಬ್ರಹ್ಮರು ಮುಕ್ತ ಶೇಷಾದಿಗಳೆಲ್ಲರೂ ಕೂಡ ಆಕೆಯ ಆಭರಣ ಸುತ್ತ ತಿರುಗ್ತಾ ಇದ್ದಾರೆ. ಯಾಕೆ ತಿರುಗ್ಬೇಕು ಅಂದ್ರೆ ಅಲ್ಲಿಂದ ಶಬ್ದ ಬರ್ತಾ ಇದೆ ಅಂತ. ಏನು ಶಬ್ದ? ಅವರಿಗೆ ಬೇಕಾದ ಉಪದೇಶ ಬರ್ತಾ ಇದೆ ಅಂತ ಹೇಳಿದ್ರೆ ವಾಜರಾದರ ಆಭರಣಗಳಿಂದಲೂ ಕೂಡ ಹಾಗೆಯೇ ಆಗ್ತಾ ಇದೆ. ಅಂದರೆ ವಾದ್ಯರಾದರ ಅಪ್ಪಣೆಯಿಂದ ಅವರ ಸೇವಾ ಮಾಡಲಿಕ್ಕೆ ಅನೇಕ ದೇವತೆಗಳು ಅವರ ಆಭರಣಗಳಲ್ಲೆಲ್ಲ ನಿಂತು ಭಕ್ತರಿಗೆ ವಿಶೇಷವಾದ ಉಪದೇಶಗಳನ್ನು ಕೊಡತಾ ಇದ್ದಾರೆ. ಹಾಗೆ ಅವರ ಕೌಪೀನದಲ್ಲೂ ಕೂಡ ಎಲ್ಲರೂ ಸೇವೆಗಾಗಿ ನಿಂತಿದ್ದಾರೆ. ಭಾವಿ ಭಾರತೀ ದೇವಿ ಮೊದಲುಕೊಂಡು ಎಲ್ಲ ಜ್ಞಾನಿಗಳು ನಿಂತಿದ್ದಾರೆ. ಅರೆ ಮಣಿಗಳು, ಮಣಿಗಳಿಂದ ಕೆತ್ತಲ್ಪಟ್ಟಿದೆ ಅಂದ್ರೆ ಈ ಜಡವಾದ ಮಣಿ ಕಟ್ಟಿಕೊಂಡು ಅವರಿಗೆ ಏನಾಗಬೇಕಾಗಿದೆ? ಮಣಿಗಳು ಅಂದ್ರೆ ಹೊಳೆಯುವಂತಹ ಭಗವದ್ ರೂಪಗಳು ಅಲ್ಲ, ಕೌಪೀನದಲ್ಲಿ ಭಗವದ್ ರೂಪ, ಇಡೀ ಶರೀರದಲ್ಲಿ ಭಗವದ್ ರೂಪ ನಿಂತಿರುವಾಗ ಕೌಪೀನದಲ್ಲಿ ಏನು, ಎಲ್ಲ ಕಡೆ ಭಗವದ್ ರೂಪಗಳು. ಅವರಿಗೆ ವಿಶೇಷವಾಗಿರತಕ್ಕಂಥ ಯತ್ಯಾಶ್ರಮ ಧರ್ಮ ಪಾಲನೆ ಮಾಡತಕ್ಕಂಥ ಅಪರೂಪದ ಗುಣಗಳನ್ನು ಪ್ರಕಟ ಮಾಡಿ ಆ ಕೌಪೀನದ ಆಕಾರದಲ್ಲಿ ನಿಂತಿರುವಂತಹ ದೇವತೆಗಳಿಗೂ ಆ ಗುಣಗಳನ್ನು ಕೊಟ್ಟು ಆ ಕೌಪೀನವನ್ನು ಚಿಂತನೆ ಮಾಡುವ ಭಕ್ತರಿಗೂ ಕೂಡ ಅಪರೂಪವಾಗಿ ವೈರಾಗ್ಯವನ್ನು ತಂದುಕೊಡ್ತಾ ಇವೆ. ಇನ್ನು ಹೇಳ್ತಾ ಇದ್ದಾರೆ, ಹಂಸೈಹಿ ಅರ್ಚಿತಂಚ ಯಾಚಿತಂಚ. ಯತಿಗಳು ಕೇಳಿಕೊಳ್ತಾರಂತೆ, ನಮಗೂ ಅಂತ ಕೌಪೀನ ಇದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿಕೊಳ್ತಾರಂತೆ, ಅದನ್ನ ಪೂಜೆ ಮಾಡುತ್ತಾರಂತೆ. ವಾದಿರಾಜರ ಆ ವಿಶೇಷವಾಗಿರತಕ್ಕಂತಹ ಕೌಪೀನ ಪೂಜಾ ಮಾಡುತ್ತಾರೆ. ಇನ್ನ ಯಾಚಕೈಹಿ ಯಾಚಿತಂ, ಯಾಚಕರಿರ್ತಾರಲ್ಲ ಭಿಕ್ಷ ಬೇಡೋರು, ಅವರು ಕೇಳುತ್ತಾರಂತೆ. ಅದಕ್ಕೆ ಹೇಳುತ್ತಾರೆ, ಯಾಚಕರು ಅಂದ್ರೆ ಯಾರು? ಈ ಭಿಕ್ಷ ಬೇಡೋರಲ್ಲ, ಜ್ಞಾನದ ಭಿಕ್ಷ ವೈರಾಗ್ಯ ಭಿಕ್ಷೆ ಬೇಡುವಂತಹ ಭಿಕ್ಷುಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಆ ಕೌಪೀನವನ್ನ ಸ್ಮರಣೆ ಮಾಡುವ ಭಾಗ್ಯವನ್ನ ಯಾಚನೆ ಮಾಡುತ್ತಾ ಇರ್ತಾರೆ. ಇನ್ನ ಮುಂದೆ ಹೇಳ್ತಾರೆ, ಯತೀನಾಂ ಪತಿನಾ ದತ್ತಂ ಕೃಷ್ಣೇನ ಅದ್ಭುತ ಕರ್ಮಣ ನಾರದಸ್ಯಾಪಿ ಅದತ್ವಾತು ಮಯ್ಯೇವಾನುಗ್ರಹಾರ್ಥಿನ. ಅದಕ್ಕೆ ಹೇಳ್ತಾರೆ, ಅದು ಯಾರು ಕೊಟ್ಟಿದ್ದಾರೆ? ಕೃಷ್ಣನೇ ಕೊಟ್ಟ. ಆ ಕೌಪೀನ ಅದರಲ್ಲಿ ಭದ್ರವಾಗಿ ತನ್ನ ರೂಪವಿಟ್ಟು ಇವರನ್ನು ರಕ್ಷಣೆ ಮಾಡಲಿಕ್ಕೆ ತಾನೇ ನಿಂತ. ಆ ಕೃಷ್ಣ ಹೇಗ್ ಮಾಡಿದ ಅದ್ಭುತ ಕರ್ಮಣ, ಆ ಕರ್ಮವನ್ನು ಮಾಡಿದ್ದವನೇ ಆ ಕೃಷ್ಣನು. ಏನಂತ ಕರೀತಾರೆ, ಯತೀನಾಂ ಪತಿನಾ ದತ್ತಂ, ಯತಿಗಳಿಗೆ ಪತಿಯಾದ ಮಹಾಯತಿ ಸ್ವಾಮಿ ಕೃಷ್ಣನೇ ಕೊಡತಾ ಇದ್ದಾನೆ ಕೌಪೀನವನ್ನ. ಮಯ್ಯೇವ ಅನುಗ್ರಹಾರ್ಥಿನ, ವಿಶೇಷವಾಗಿ ಅನುಗ್ರಹವನ್ನ ಅರ್ಥನೆ ಅಂದ್ರೆ ವಿಶೇಷವಾಗಿ ಪ್ರಾರ್ಥನೆ ಮಾಡುವಂತ ನನ್ನ ಮೇಲೆ ಅನುಗ್ರಹದಿಂದ ಆ ಕೌಪೀನವನ್ನ ಕೃಷ್ಣ ಇವರಿಗೆ ಕೊಡತಾ ಇದ್ದಾನೆ. ಕೃಷ್ಣ ಕೊಡತಾ ಇದ್ದಾನೆ ಅಂತ ಹೇಳುವಾಗ ಪಕ್ಕದಲ್ಲಿ ನಾರದರಿದ್ದರಂತೆ, ನನಗ್ ಕೊಡ್ಬೋದಲ್ಲ, ಇಂಥ ಕೌಪೀನ ಇದು, ನನ್ನ ಬ್ರಹ್ಮಚರ್ಯ ಚೆನ್ನಾಗಿ ಉಳಿಯತ್ತಲ್ಲ ಅಂದ್ರೆ, ನಾರದಸ್ಯಾಪಿ ಅದತ್ವಾದು, ನಾರದರಿಗೂ ಕೊಡ್ಲಿಲ್ಲಂತೆ. ಅಲ್ಲಿ ನಾರದಸ್ಯ ಅದತ್ವ ಅಂತಿರ್ಬೋದಾಗಿತ್ತು. ನಾರದಸ್ಯಾಪಿ ಅಂದ್ರೆ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದ ಬ್ರಹ್ಮಚಾರಿಗಳು ಅಂದ್ರೆ ಅವರು, ಭಗವಂತನೇ ಬಹಳ ಇಷ್ಟ, ನಾರದರ ಜೊತೆಗೇ ಯಾವಾಗಿರ್ತಾರೆ. ಅಂಥ ನಾರದರು ಕೇಳಿದರೂ ಕೂಡ ಕೊಡಲಿಲ್ಲಂತೆ, ಇಲ್ಲ ಇದು ಇವರಿಗೆ ಕೊಡಬೇಕು, ಮಯ್ಯೇವ, ನನ್ನಲ್ಲೇ ಅನುಗ್ರಹವನ್ನಿಟ್ಟು ವಿಶೇಷವಾಗಿ ಕೊಟ್ರು. ಅಂದ್ರೆ ಆ ಭಗವಂತನ ವಿಶೇಷವಾಗಿ ಆ ಕೈಯಿಂದ ನಿರ್ಮಿತವಾದಂತಹ ಕೌಪೀನ ನನ್ನ ವಿಶೇಷವಾದ ಶರೀರದಲ್ಲಿ ಕೂತಿದೆ, ಅಲ್ಲಿ ಭಗವದ್ ರೂಪವನ್ನು ಚಿಂತನೆ ಮಾಡಿ ಭಗವಂತನೇ ನನ್ನನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ, ಅದನ್ನು ಚಿಂತನೆ ಮಾಡಿದವರನ್ನು ರಕ್ಷಣೆ ಮಾಡುತ್ತಾನೆ. ಸೂತ್ರಂ ಕಟಿತಟೆ ಭಾತಿ ಗಾತ್ರ ಮಧ್ಯೆ ಮಮ ದ್ವಿಜ ಕಾತ್ರ ಕೀರ್ತಿ ಯತೀನಾಂ ತು ಶಾಸ್ತ್ರ ಸಿದ್ಧ ವಿಧಿಂ ವಿನಾ. ಇಲ್ಲಿ ಹೇಳ್ತಾ ಇದ್ದಾರೆ, ಅವರ ಸೊಂಟದ ಸುತ್ತು ಕಟಿಸೂತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಕಟಿಸೂತ್ರ ಅಂದ್ರೆ ಏನು ಎಂಬುದಕ್ಕೆ ಅರ್ಥ ಹೇಳ್ತಾರೆ. ಹರಿಯ ಆಜ್ಞಾರೂಪವಾಗಿರತಕ್ಕಂಥ ವಿಧಿ ನಿಷೇಧಗಳನ್ನು ಆಚರಣೆ ಮಾಡುವುದೇ ಕಟಿಸೂತ್ರ. ಹರಿಯ ಆಜ್ಞೆಯ ಆ ರೂಪವಾಗಿರತಕ್ಕಂಥ ವಿಧಿ ನಿಷೇಧಗಳ ವೇದದಿಂದ ಬಂದ ವಿಧಿ ನಿಷೇಧಗಳನ್ನು ಆಚರಣೆ ಮಾಡುವುದೇ ಕಟಿಸೂತ್ರ. ಆ ಕಟಿಸೂತ್ರವನ್ನ ಧಾರಣೆ ಮಾಡುತ್ತಾ ಇದ್ದಾರೆ. ಸೂತ್ರಂ ಕಟಿತಟೆ ಭಾತಿ ಗಾತ್ರ ಮಧ್ಯೆ ಮಧ್ಯೆ ಮಮ ದ್ವಿಜ. ನನ್ನ ಗಾತ್ರ, ನನ್ನ ಶರೀರ ಹೇಳ್ತಾರೆ. ನನ್ನ ಶರೀರ ಅಂದ್ರೆ ವಾಜರಾಜರ ರೂಪ ದೊಡ್ಡದಲ್ವಾ? ಆ ಕಟಿ ಸೂತ್ರ ಅಲ್ಲಿ ಕೂತಿದೆ. ಅವಾಗಂದ್ರು ಆ ದೊಡ್ಡ ರೂಪ ನಂದಲ್ಲಯ್ಯ, ನಂದೂ ನಿಮ್ಮಷ್ಟೇ ಪರಿಮಾಣ. ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳು ಒಂದನು ಶತವಿಭಾಗವ ಗೈಯರು ಎನಿತಿಹುದು ಅನಿತಿಹುದು ಜೀವ ಪರಮಾಣು. ನಾವು ಮರೆತಿರ್ತೀವಿ, ವಾದರಾದರೆ ಮರೆಯಲ್ಲ. ಅವರು ನೋಡ್ತಾರೆ ಅಂದ್ರೆ ತಮ್ಮೊಳಗೆ ಆ ಶರೀರ ವಾದರಾದರೂ ಒಂದು ದೊಡ್ಡ ಮೂರ್ತಿಯನ್ನು ಕೂತಿದೆ. ಅದು ಚಿಂತನೆ ಮಾಡ್ತಾ ಇದ್ದೀರಲ್ಲ, ಇದು ಯಾರದ್ದು ಮೂರ್ತಿ ಅಂದ್ರೆ ಒಳಗೆ ನಾನೆಲ್ಲೋ ಕೂತಿದ್ದೇನಯ್ಯ, ಈ ಆಕಾರದಲ್ಲಿ ಸ್ವಾಮಿಯೇ ಕೂತಿದ್ದಾನೆ, ಅವನದ್ದೇ ಕೌಪೀನ. ಹೌದಲ್ಲೋ ವಿರಾಟ್ ರೂಪಿ ಭಗವಂತ. ಅದು ಚಿಂತನೆ ಮಾಡಿ ಅಂತ ಹೇಳಿಕೊಡ್ತಾ ಇದ್ದಾರೆ. ಈ ಚಿಂತನೆಯೇ ಇಲ್ಲದಿದ್ರೆ ಎಲ್ಲೋ ಹೋಗ್ತಾ ಇರ್ತೀವಿ ನಾವು. ನಿಜವಾಗಿ ನೋಡಿ, ಅದು ವಾಜರಾಜರ ಕೋಪಿನವ ಅಂದ್ರೆ ವಾ ಪರಮಾಣು ರೂಪದ ವಾಜರಾಜರು ಹಾಕಿದ ಕೋಪಿನ ಚಿಂತನೆ ಮಾಡಬೇಕು ನಾವು ಅಲ್ವಾ? ಅದಿರಲಿ, ನಮಗೆ ಚಿಂತನೆಗೆ ಅಟಕಲ್ಲ. ಇದು ಯಾವುದು? ಹೊರಗಿನ ಈ ವಾಜರಾಜರ ರೂಪ. ಆ ರೂಪ ಯಾವುದು? ಆ ಸುತ್ತು ಭಗವದ್ ರೂಪವೇ ನಿಂತಿದೆ. ಆ ರೂಪಕ್ಕೆ ಹಾಕಿದ ಕಟಿಸೂತ್ರವೇ ಅಲ್ಲ. ಆ ಕಟಿಸೂತ್ರ ಎಲ್ಲಿದೆ? ಕಟಿಯಲ್ಲಿ ಯಾವುದಿದೆ? ಭೂಮಂಡಲ. ವಿಧಿ ನಿಷೇಧಗಳಿಗೆ ಬದ್ಧರಾದವರು ಯಾರು? ನಾವೇ. ಅವರಿಗೆ ಮಾಡುವಂತ ಸೂತ್ರ ನನ್ನ ಕಟ್ಟಿಯಲ್ಲಿ ನಿಂತಿದೆ. ಅಂದರೆ ಇಡೀ ಭೂಮಂಡಲದಲ್ಲಿರತಕ್ಕಂಥ ಎಲ್ಲಾ ಪ್ರಾಣಿಗಳಿಗೆ ವಿಧಿ ನಿಷೇಧಗಳನ್ನ ಬದ್ಧರನ್ನಾಗಿ ಮಾಡಿ ಅವರಿಂದ ಸಾಧನೆ ಮಾಡಿಸುವ ಸೂತ್ರ ನನ್ನ ಕಟ್ಟಿಯಲ್ಲಿ ಸ್ವಾಮಿ ಹೊತ್ತಿದ್ದಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಕಾತ್ರಕೀರ್ತಿ ಯತೀನಾಂತು ಶಾಸ್ತ್ರಸಿದ್ಧ ವಿಧಿಂಬಿನ. ಅಂದ್ರೆ ನಿಮಗಾಗಿ ಇದು, ನಮಗೆ ವಿಧಿ ನಿಷೇಧಗಳ ಬದ್ಧತ್ವ ಇದೆ. ಅಂದರೆ ನಾನೇ ಹಾಕೊಳ್ಳದಾಗಿದ್ರೆ ನೀವೆಲ್ಲ ಬಿಟ್ಬಿಡ್ತೀರಯ್ಯ, ಅದಕ್ಕಾಗಿ ನಿಮಗಾಗಿ ನಾನು ಹಾಕೊಂಡಿದ್ದೇನೆ. ಯಾಕೆ ಅಂದ್ರೆ ಶಾಸ್ತ್ರಸಿದ್ಧ ವಿಧಿ ನಮಗೂ ಬೇಕಾ, ಇಲ್ಲದಿದ್ರೆ ಕೀರ್ತಿ ಇಲ್ಲ ಅಂದ್ರು. ಏನು ಕೀರ್ತಿ ಇಲ್ಲ ಅಂದರೆ, ಕೀರ್ತಿ ಬರಬೇಕಾದ್ರೆ ಹೇಗೆ ಬರುತ್ತೆ? ದೇವರಿಗಾಗಿ ದೇವರನ್ನ ಕಾಣೋ ಪರ್ಯಂತ ಕರ್ಮಾನುಷ್ಠಾನ ಮಾಡಿದವರಿಗೆ ಹೌದಪ್ಪ ದೇವರನ್ನ ಒರೆಸೋ ಕರ್ಮಾನುಷ್ಠಾನ ಮಾಡಿದ್ರು ಅಂತ ಕೀರ್ತಿ. ದೇವರನ್ನ ಕಂಡ ಮೇಲೆ ಕರ್ಮಾನುಷ್ಠಾನ ಯಾಕೆ ಅಂತ ಬಿಟ್ಟವರಿಗೆ ಕೀರ್ತಿ ಇಲ್ಲಂತೆ. ಯಾಕೆ? ದೇವ ನೋಡ್ತಾ ಇರ್ತಾನೆ, ನನ್ನ ಕಂಡಿನಿ ಅಂತ ಹೇಳಿಬಿಟ್ಟು ನೀನು ವಿಧಿಯನ್ನ ಬಿಟ್ಟು ಬಿಟ್ರೆ ನೀನು ನನ್ನ ಕಂಡದ್ದು ಮಿಕ್ಕವರಿಗೆ ಕಾಣಿಸುತ್ತ? ಕಾಣಿಸಲ್ಲ. ರಾಯರು ದೇವರು ನೋಡಿದ್ದಾರೆ ಅಂತ ನೀವು ಹೋಗ್ತೀರಾ? ಇಲ್ಲ. ಅಪ್ಪಣಾಚಾರ್ಯ ಹೇಳಿದ್ರು ಅಪರೋಕ್ಷೀಕೃತ ಶ್ರೀಶಃ, ಒಪ್ತಿರಲ್ಲ ನೀವೆಲ್ಲ. ಆದರೆ ರಾಯರು ಇದ್ದಾಗ ಯಾರಾದ್ರೂ ಒಪ್ಪಿದ್ರ? ನನ್ನ ಪ್ರಶ್ನೆ ಅರ್ಥ ಆಗಿಲ್ಲ ನಿಮಗೆ. ಅಪ್ಪಣಾಚಾರ್ಯರು ಸ್ತೋತ್ರ ಮಾಡಿದ್ದಕ್ಕೆ ನಮ್ಗೆ ಗೊತ್ತಾಯ್ತು ಅಪರೋಕ್ಷೀಕೃತ ಶ್ರೀಶಃ ಅಂತ ಹೇಳಿ. ರಾಯರು ಬದುಕಿ ಇರುವಾಗ ಎಷ್ಟು ಜನ ಸುತ್ತು ಓಡಾಡಲಿಲ್ಲ? ಯಾರಾದರೂ ರಾಯರು ದೇವರನ್ನ ಕಂಡ್ರು ಅಂತ ಒಪ್ಪಿದ್ರೆ, ಮತ್ತೆ ದೇವರನ್ನ ಕಂಡ್ರು ಎಂಬುದಕ್ಕೆ ಏನಾದ್ರೂ ಕೋಡ್ ಬಂದಿರುತ್ತಾ, ಏನಾದ್ರೂ ಇರುತ್ತಾ, ಏನಾದ್ರೂ ಗುರುತಿರುತ್ತಾ? ಏನೂ ಇಲ್ಲ. ಮತ್ತೆ ರಾಯರು ನಾನು ದೇವರ ಕಂಡೀನಿ ಅಂತ ಈ ಶಾಸ್ತ್ರಸಿದ್ಧ ವಿಧಿಯನ್ನ ಬಿಟ್ಬಿಟ್ಟಿದ್ರೆ, ಅಯ್ಯೋ ಅವರೇ ಮಾಡ್ತಾರೆ, ನಾವ್ಯಾಕೆ ಮಾಡಬೇಕು ಅಂತ ನಾವು ಬಿಡ್ತೀವಿ. ಅಂದರೆ ದೇವ ಹೇಳುತ್ತಾನೆ, ಇನ್ನೊಬ್ಬರು ಬಿಡದೇ ಇರಲಿಕ್ಕೆ ನೀ ಮಾಡು. ನನ್ನ ಪ್ರೀತಿಗಾಗಿ ಇಷ್ಟು ಕಾಲ ಕರ್ಮ ಮಾಡಿದ್ದೆ, ನನ್ನ ನೋಡ್ಲಿಕ್ಕಾಗಿ. ನನ್ನ ಕಂಡ ಮೇಲೆ ಆ ಕರ್ಮದ ಪ್ರಯೋಜನ ಇಲ್ಲ ಅಂದ್ರೆ ಆ ಪ್ರಯೋಜನ ಇದೆ. ಯಾವುದು ಅಂದ್ರೆ, ನೀನು ಬಿಡದೇ ಇದ್ರೆ ಮಿಕ್ಕವರು ಆಗ ಮಾರ್ಗದಲ್ಲಿ ಬರ್ತಾರಲ್ಲ, ಆ ಮೂಲಕ ದೇವರ ಪ್ರೀತಿ ಬರುತ್ತೆ. ಎರಡು ರೀತಿಯಾದ ಕೀರ್ತಿ ಇವರಿಗೆ ಬರುತ್ತೆ. ಏನದು? ಇದ್ದಷ್ಟು ಕಾಲ ದೇವರ ದರ್ಶನಕ್ಕಾಗಿ ಕರ್ಮಾನುಷ್ಠಾನ ಮಾಡಿದ್ರು, ಭಕ್ತರಿಗೆ ಮಾರ್ಗದರ್ಶನಕ್ಕಾಗಿ ನಂತರ ಕರ್ಮಾನುಷ್ಠಾನ ಮಾಡಿದರು ಎಂಬ ಈ ಎರಡೂ ರೀತಿಯಾದ ಕೀರ್ತಿ ನನ್ನ ಕಟಿಸೂತ್ರ ತೋರಿಕೊಡುತ್ತಾ ಇದೆ. ಅಂದರೆ ವಾಜರಾಜರ ಕಟಿಸೂತ್ರ ಚಿಂತನೆ ಮಾಡಿದವರಿಗೆ ಭಗವದ್ ದರ್ಶನ ಪರ್ಯಂತ ಕರ್ಮಾನುಷ್ಠಾನ ಅವಿಚ್ಛಿನ್ನವಾಗಿ ನಡೆಯುತ್ತೆ. ದರ್ಶನಾನಂತರ ಕರ್ಮಾನುಷ್ಠಾನ, ಸಾಧನಾನುಷ್ಠಾನ ಭಗವತ್ ಪ್ರೀತ್ಯರ್ಥವಾಗಿ ಮಿಕ್ಕವರಿಗೆ ಮಾರ್ಗದರ್ಶಕವಾಗಿ ನಮ್ಮಿಂದ ನಡೆಯಬೇಕಾದರೆ ವಾದಿರಾದರ ಕಟಿಸೂತ್ರವನ್ನ ಚಿಂತನೆ ಮಾಡಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದ. ಎಷ್ಟೆಷ್ಟು ಬಂತು? ವಾದಿರಾದರ ಆಭರಣ, ವೈರಾಗ್ಯಾಭರಣವನ್ನು ಚಿಂತನೆ ಮಾಡಿದ್ದಾಯಿತು, ದಂಡವನ್ನ ಚಿಂತನೆ ಮಾಡಿದ್ದಾಯಿತು, ಕೌಪೀನವನ್ನ ಚಿಂತನೆ ಮಾಡಿದ್ದಾಯಿತು. ಇನ್ನು ಮುಂದೆ ಹೇಳ್ತಾರೆ ಕಮಂಡಲ, ಅದ ಮೇಲೆ ಕಂಬಲ, ಅವರು ಕೂತಿರುವಂತಹ ವಿಶೇಷವಾಗಿರತಕ್ಕಂಥ ಆಸನ ಎಲ್ಲವನ್ನೂ ಹೇಳ್ತಾ ಬರ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.